చేశా. అన్వయ విజానత సర్వభూతి ఏకత్వేన పరమాత్మానం విజానత. ಹೀಗೆ ತಿಳ್ಕೊಳ್ಳೋದು, ಒಂದೇ ಎಲ್ಲಾ ಭೂತಗಳಲ್ಲೂ ಒಬ್ಬ ಪರಮಾತ್ಮನೇ ಪ್ರಧಾನನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು ಅಂತ ಅರ್ಥ. ಅರ್ಥಾಂತರೇ ಸಂಭವತಿ ಕುತೋಯಂ ಮಂತ್ರಾರ್ಥ ಇತ್ಯತಃ ಶ್ರುತ್ಯಂತರೇಣ ವ್ಯಾಖ್ಯಾನಾದಿತಿ ಭಾವೇನ. ಅವ್ರು ಹೇಳಿದ ಅರ್ಥನೂ ಆಗಬಹುದಲ್ಲ, ಇದೇ ಅರ್ಥನೇ ಯಾತಕ್ಕೆ ಮಾಡ್ತೀರಿ ಅಂದರೆ ಶ್ರುತ್ಯಂತರೇಣ ವ್ಯಾಖ್ಯಾನ. ಇನ್ನೊಂದು ಶ್ರುತಿ ಹೇಳಿಬಿಟ್ಟಿದೆ ಅರ್ಥನ, ನಾವು ಊಹಾಪೋಹದ ಅರ್ಥ ಬೇರೆ, ಊಹಾಪೋಹದ ಅರ್ಥ ಸಾವಿರ ಮಾಡಬಹುದು, ಆದರೆ ಸಂಗತವಾದ ಅರ್ಥ ಆಗಬೇಕು, ಸಪೋರ್ಟೆಡ್ ಮೀನಿಂಗ್ ಆಗಬೇಕು. ಅದು ಇರೋದು ಯಾವುದಕ್ಕೆ, ನಾವು ಹೇಳಿದ ಅರ್ಥಕ್ಕೆ ಹೊರತು ಬೇರೆದಕ್ಕಲ್ಲ ಅಂತ ಹೇಳೋದಕ್ಕೋಸ್ಕರ ಶ್ರುತಿಯನ್ನು ಉಲ್ಲೇಖ ಮಾಡ್ತಾರೆ. ಪಿಪ್ಪಲಾದ ಶಾಖಾಯಾಮ್ ಅಂತ ಕೋಟ್ ಮಾಡಿದರು. ವಿಜಾನತಃ ಏಕತ್ವಂಚ ಇತಿ ಶೇಷತಃ. ಪರಮಾತ್ಮ ಇದ್ದಾನೆ ಅಷ್ಟೇ ಅಲ್ಲ, ಪ್ರಧಾನನಾಗೇ ಇದ್ದಾನೆ. ಕೆಲವರು ಇರ್ತಾರೆ ಒಂದೊಂದು ಕಡೆ ಪ್ರಧಾನ, ಇನ್ನೊಂದು ಕಡೆ ಅಪ್ರಧಾನನಾಗಿ ಬಿಡ್ತಾರೆ. ಯಾವನೋ ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಭಾರಿ ಮುಖ್ಯ ಅವನು, ಪ್ರಧಾನ ಬರ್ತಾನೆ, ವೇಕೇಟ್ ಮಾಡಬೇಕಾಗುತ್ತೆ, ಅವನು ಕೂತ್ಬಿಡ್ತಾನೆ. ಇವರು ಯಾವಾಗಲೂ ಪ್ರಧಾನನೇ, ಎಲ್ಲೇ ಇದ್ದರೂ ಕೂಡ ದೇವರೇನಾಗಿದ್ದಾನೆ, ಪ್ರಧಾನನೇ ಆಗಿದ್ದಾನೆ. ವಿಜಾನತಃ ಅಹ ಸ ವಿಷ್ಣು ಮಿತಿ ಎಷ್ಟೊತ್ತು ಅಂತಲ್ಲಿ ಬರೋದಿಲ್ಲ, ನಮ್ಗೆ ಗೌರವ ಸಿಗೋದಿಲ್ಲ ಅಂತ ಹೇಳೋದುಂಟು. ಅಲ್ಲಿ ಗೌರವ ಸಿಗೋದಿಲ್ಲ, ಅಲ್ಲಿ ಬರೋದಿಲ್ಲ, ದೇವರಿಗೆ ಆ ಪ್ರಶ್ನೆ ಇಲ್ಲ. ಯಾತಕ್ಕೆ ಗೌರವ ತಗೋತಾರೆ, ಯಾವ್ದು ಕೊಡೋದೇನು ಬಂತು ಅಂತ ಹೇಳಿದ್ರೆ ದೇವರ ಶಕ್ತಿ ಹಾಗಿರೋದ್ರಿಂದ ಯೋಚನೆ ಮಾಡೋ ಕಾರಣನೇ ಇಲ್ಲ. ಸ ವಿಷ್ಣು ಮಿತಿ ಎಲ್ಲ ಕಡೆ ಆಕಾಶ ಇದೆ, ಎಲ್ಲ ಕಡೆ ಮೇಲೆ ಇದೆ, ಮತ್ತೆ ಕೆಳಗೆಲ್ಲ ಆಕಾಶ ಎಲ್ಲ ನೋಡಿದ್ರೆ ಆಕಾಶ ತುಂಬ ಹೋಗ್ಬಿಟ್ಟಿದೆ. ಆ ಥರ ಯಾವ ಊರಿಗೆ ಹೋದ್ರೂ ಕೂಡ ಒಂದೇ ರೀತಿ ಇದೆ, ಒಂದೂರಲ್ಲಿ ಒಂಥರ, ಇನ್ನೊಂದ್ರಲ್ಲಿ ಒಂದಿರೋ ಥರ ಇಲ್ಲ, ದೇವರು ಎಲ್ಲ ಕಡೆ ಪ್ರಧಾನನಾಗೇ ಇದ್ದಾನೆ. ಸ ವಿಷ್ಣು ಮಿತಿ ಯಥೋ ಜ್ಞಾನಿ ವಿಚಾರತಃ ಏಕತ್ವಜೈತಿ ಶೇಷ. ದೇವರಿದ್ದಾನೆ ಅಂತ ಅಷ್ಟೇ ತಿಳ್ಕೊಂಡ್ರೆ ಸಾಲದು, ಪ್ರಧಾನ ಅಂತ ತಿಳ್ಕೋಬೇಕು. ಜೊತೆಗೆ ದೇವರಿದ್ದಾನೆ, ಪ್ರಧಾನನಾಗಿದ್ದಾನೆ, ದೇವರೇನು ಮಾಡ್ತಾನೆ ಪಾಪ ಅಂತ ತಿಳ್ಕೊಂಡಾಗ ಏನಾಯ್ತು, ಅಲ್ಲಿಗೆ ಇವರು ಅಪ್ರಧಾನನಾಗಿಬಿಡ್ತಾನೆ. ದೇವರ ಬಗ್ಗೆ ಪಾಪ ಗೀಪ ಅನ್ನಕ್ಕೆ ಹೋಗಬಾರ್ದು, ಅನ್ನೋದೇ ಪಾಪ ಆಗುತ್ತೆ, ಆಮೇಲೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಧಾನನಾಗೇ ಇದ್ದಾನೆ. ನಾನು ಪರಮೇಶ್ವರ ಜ್ಞಾನೇಪಿ ಕುತಃ ಶೋಕಾದ್ಯ ಭಾವ ಇತ್ಯತಃ ಸ ವಿಷ್ಣುಮಿತಿ. ಪರಮೇಶ್ವರ ಜ್ಞಾನೇಪಿ ಕುತಃ ಶೋಕಾದ್ಯ ಭಾವ ಆಯ್ತು ಬಿಡಿ, ದೇವರು ತಿಳ್ಕೊಂಡಾಗಾಯ್ತು ಶೋಕಾಭಾವ ಯಾತಕ್ಕೆ ಬಂತು, ಶೋಕ ಯಾತಕ್ಕೆ ಬರೋದಿಲ್ಲ ಅಂತ ಕಾರಣ ಕೊಡ್ತಾರೆ. ಯಥೋ ಯಾತಕ್ಕೆ ಯಸ್ಮಿನ್ ಸರ್ವಾಣಿ ಯದೇ ಪೂರ್ವೋಕ್ತ ಅನುವಾದೇನ ಶೋಕಮೋಹಾಭಾವೋಪಿ ವಿಚಾರತಶ್ಚಾತ್ರೋಚ್ಯತೆ ಅಭ್ಯಾಸಶ್ಚ ಸರ್ವಗತತ್ವಸ್ಯ ದ್ಯೋತನಾರ್ಥ. ಅಲ್ಲಿ ಉತ್ತರ ಕೊಟ್ಟರು, ಏವಂ ಸರ್ವತ್ರ ಯೋ ವಿಷ್ಣು ಪಶ್ಚೇತ್ತಸ್ಯ ವಿಜಾನತಃ ಕೋ ಮೋಹ ಕೋಥವಾ ಶೋಕ ಸ ವಿಷ್ಣು ಪರ್ಯಗಾದ್ಯತಃ. ಅದು ಉತ್ತರ. ಅನೇನ ಸ ಪರ್ಯಗಾತಿತ್ಯ ಉತ್ತರ ಮಂತ್ರಾರ್ಥ ತಾತ್ಪರ್ಯ ಮಂತ್ರಾರ್ಥ ತಾತ್ಪರ್ಯಮಿ ಉಕ್ತಂ ಭವತಿ ಏಕತ್ವಮಿತಿ ಅಸ್ಯ ಪುನರುಕ್ತಿಯಂಚ ಅನ್ಯಥಾ ಅನುವಾದಸ್ಯ ವೈಯರ್ಥ್ಯಾತ್. ಅದಕ್ಕೆ ಹೇಳಿದರು, ಅತಃ ಜ್ಞಾನೀ ವಿಷ್ಣು ಪರ್ಯಗಾತ್ ಸಮ್ಯಕ್ ಪ್ರಾಪ್ನೋತ್ತೇವಾ. ಈ ರೀತಿ ವಿಷ್ಣುವನ್ನು ತಲುಪಿದ ಮೇಲೆ ಅವನಿಗೆ ಭಯದ ಪ್ರಶ್ನೆ ಬರೋದಿಲ್ಲ, ಇದು ಕಾರಣ. ಅದೇ ರೀತಿ ಹೇಳೋದಿಲ್ಲ, ಪಾವುಗಳ ಭಯ ಉಂಟೆ ವಿಹಗಾಧಿಪರ ಮಂದಿರದಿ. ಗರುಡನ ಮನೆಯೊಳಗೆ ಹಾವಿನ ಭಯ ಇರುತ್ತೋ ಇಲ್ಲ, ಬೆಂಕಿಗೆ ಇರುವೆ ಕಿಚ್ಚಿಗೆ ಇರುವೆ ಮುತ್ತುವುದು ಉಂಟೆ ಅಂತ ಹೇಳಿದ, ಕಿಚ್ಚಿಗೆ ಇರುವೆ ಮುತ್ತುವುದು ಉಂಟೆ. ಸೊ ದೇವರ ಹತ್ರ ಹೋದವ್ರಿಗೇನಿಲ್ಲ, ಯಾವ ಭಯನೂ ಇಲ್ಲ. ಮುಂದೆ ಮುಂದೆ ಇನ್ನೂ ಬಂದಿಲ್ಲ ಅದಿನ್ನು. ಪರ್ಯಾಗ ಸಮ್ಯ ಪ್ರಾಪ್ನೋತ್ತೇವ ಅತಃ ಶೋಕಾದ್ಯಭಾವ ತಸ್ಯ ಯುಕ್ತ ಇತ್ಯರ್ಥ ಮುದೋಯ್ತು. ಅನೇನ ಸಪರ್ಯಗಾತ್ ಇದು ಉತ್ತರ ಮಂತ್ರಾರ್ಥ ತಾತ್ಪರ್ಯಪಿ ಉಕ್ತಂ ಭವತಿ. ಮುಂದಿದೆ ಸಪರ್ಯಗಾತ್ ಶುಕ್ರಮ ಕಾಯಂ ಅವರಣ ಅಂತ ಮುಂದಿನ ಪದ್ಯ ಇದೆ, ಅದಕ್ಕೂ ತಾತ್ಪರ್ಯ ಹೇಳದಂತೆ ಆಯಿತು. ಈ ಕೊಟೇಶನ್ ಇದಕ್ಕೂ ಅಪ್ಲೈ ಆಗುತ್ತೆ, ಅದಕ್ಕೂ ಅಪ್ಲೈ ಆಗುತ್ತೆ. ಅದು ದೇಹಲಿ ದೀಪನ್ಯಾಯ ಅಂತ ಕರೀತಾರೆ. ಎರಡರ ಮಧ್ಯೆ ಒಂದು ಕೊಟೇಶನ್ ಕೊಟ್ಟಾಗ ಎರಡಕ್ಕೂ ಅನ್ನೋ ಯಾವ ರೀತಿಯಲ್ಲಿ ಬರುತ್ತೆ, ಅದರಿಂದ ಯೋಚನೆ ಇಲ್ಲ. ಏಕತ್ವ ಮಿತ್ಯಸ್ಯ ಪುನರುಕ್ತಿಯಂಚ ಅನ್ಯಥ ಅನುವಾದಸ್ಯ ವೈಯರ್ಥ್ಯಾತ್. ಅದೇ ರೀತಿನೇ ಏಕತ್ವ ಮಿತ್ಯಸ್ಯ ಪುನರುಕ್ತಿಯಂಚ ಅನ್ಯಥ ಅನುವಾದಸ್ಯ ವೈಯರ್ಥ್ಯಾತ್. ಮುಂದೇನಾಗಿದೆ, ಏಕತ್ವಂ ಅಂತ ಬಂದಿದೆ, ಏಕತ್ವ ಅನುಪಶ್ಯತಃ ಅಂತ ಬಂತು. ಹಿಂದೇನು ಬಂದಿತ್ತು ಇಲ್ಲೇ ಇದೆ ನೋಡಿ, ಗೋ ಧಮಾತ್ಮ ಗೋ ಸಬರ್ಯಗ ಶುಕ್ರಮಕಾಯ ಮೌರಣಂ. ಇಲ್ಲೊಂದು ಮಾತಿದೆ ಏನಂತ, ಆತತ್ಮ್ಯ ಸರ್ವಭೂತಾನಿ ಚಾತ್ಮಾನಂ ತಥೋನ ಬಿಜುಗುಪ್ಸತೆ. ಹಿಂದೆ ಮೊದಲೇ ಬಂದಿತ್ತು ಏಕತ್ವ ತದೇ ದತಿ ತನ್ನೇ ತದ್ದೂರೇ ತದ್ವಂತಿಕೆ, ಅದಕ್ಕಿಂತ ಹಿಂದಿದೆ. ಯಾವುದದು ಇಲ್ಲಿದೆ ನೋಡಿ, ಏಕತ್ವ ಅಂತ ಹಿಂದೆ ಬಂದಿತ್ತು, ಮತ್ತೆ ಯಾಕೆ ಹೇಳಿದರು ಅಂತ ಪ್ರಶ್ನೆ ಬಂದರೆ ಮತ್ತೆ ಹೇಳೋ ಪ್ರಶ್ನೆ ಬರಲಿಲ್ಲ, ರಿಪಿಟೇಷನ್ ಅಲ್ಲ ಅಂತ ಹೇಳಿದರು. ಹಾಂ, ಅಸುರ್ಯ ನಾಮ ಅದಾದ್ಮೇಲೆ ನೆಕ್ಸ್ಟ್. ಹಾಂ, ತದೇ ಅಲ್ಲ, ಅನೇಜದೇಕಂ ಮನಸೋ ದೇವ ಅನೇಜದೇಕಂ ಅಂತ ಇದೆ. ಅನೇಜದೇಕಂ ಏಕತ್ವ ಅನುಪಶ್ಯತಃ ಅದಕ್ಕೆ ಹೇಳಿದರು. ಅದಕ್ಕೂ ಇದಕ್ಕೂ ವಿಶೇಷವಾದ ವ್ಯತ್ಯಾಸ ಇದೆ, ಏನಂತ ಇದೆ ಅಂತ ಹೇಳಿದ್ದಾರೆ. ಪೂನು ಅನ್ಯಥ ಅನುವಾದಸ್ಯ ವೈಯ, ಇದು ಅನುವಾದ, ಇದು ಅನುವಾದ ರೂಪವಾಗಿ ಬಂದಾಗ ಏನಾಗೋದಿಲ್ಲ, ಅದು ಪುನರುಕ್ತಿ ಆಗೋದಿಲ್ಲ. ನಾನು ಏವಂ ಮಂತ್ರ ವ್ಯಾಖ್ಯಾನೇ ಪುನರುಕ್ತಿ ಶ್ಯಾಮ್ ಹೇಳಿದಿರಿ, ಇನ್ನೂ ಪುನರುಕ್ತಿ ಹೋಗಲಿಲ್ಲ ಅಂದವನು. ಯಾತಕ್ಕೆ, ಯತ್ತು ಸರ್ವಾಣಿ ಭೂತಾನಿ ಆತ್ಮನ್ನೇವ ಇತ್ಯಸ್ಯ ಎಸ್ಟಿನ್ ಸರ್ವಾಣಿ ಭೂತಾನಿ ಇತ್ತೇನೆ ಉಕ್ತತ್ವ ಹಿಂದೆ ಹೇಳಿದ್ದೀರಿ ಇಲ್ಲಿ ಹೇಳ್ತಾ ಇದ್ದೀರಿ. ಪುನರುಕ್ತಿ ಆಯಿತು ಅಂತ ಕೇಳಿದರೆ ಸರ್ವಭೂತೇಶು ಚಾತ್ಮಾನಂ ಇತ್ಯಶ್ಚ ಆತ್ಮೈವಾಹೂತಿ ಇತ್ತನೇನ ಉಕ್ತತ್ವ. ಸರ್ವಭೂತೇಶು ಚಾತ್ಮಾನಂ ಅಂದರೂ ಒಂದೇ, ಆತ್ಮೈವಾಹೂತ ಅಂದರೂ ಒಂದೇ, ಪುನರುಕ್ತಿ ಆಯ್ತಲ್ಲ. ಅಥೋ ನಾಯಂ ಮಂತ್ರಾರ್ಥ ಇತ್ಯತಃ ಯಪೂರ್ವೇತಿ. ಆದ್ದರಿಂದ ಇದು ಮಂತ್ರಾರ್ಥ ಹೇಗಾಗುತ್ತೆ ಅಂದರೆ ಆಚಾರ್ಯ ಕೊಟ್ಟ ಉತ್ತರ, ಪೂರ್ವೋಕ್ತ ಅನುವಾದೇನ ಶೋಕ ಮೋಹಾಭಾವೋಪಿ ವಿಜಾನತಶ್ಚ ಅತ್ರ ಉಚ್ಯತೆ. ಅಲ್ಲೇನು ಹೇಳಿದ್ರು, ದೇವರತ್ರ ಹೋದ್ಮೇಲೆ ಭಯ ಇಲ್ಲ ಅಂತ ಹೇಳಿದರು. ಇಲ್ಲಿ ಮೋಹ ಶೋಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋಹ ಶೋಕ ಯಾತಕ್ಕೆಲ್ಲ ಅದೇ ವಿಷಯ ತಗೊಂಡ್ರೇನೆ, ಅದೇ ದೇವರತ್ರ ಹೋದರೆ ಭಯ ಇಲ್ಲ ಅಷ್ಟೇ ಅಲ್ಲ, ಪೂರ್ವೋಕ್ತ ಅನುವಾದೇನ ಜೊತೆಗೆ ಇನ್ನೇನಾಗ್ತಾ ಇದೆ, ಶೋಕ ಮೋಹಗಳು ಇಲ್ಲ ಅಂತ ಹೇಳೋದು ಕೊಟ್ಟಿರೋದ್ರಿಂದ ಲಿಂಕ್ ಕೊಡಕ್ಕೆ ಕೊಟ್ಟಿದ್ದಾರೆ. ಅನುವಾದ ಆಯ್ತೆ ಹೊರತದ್ದು ಅನುವಾದ ಬೇರೆ ಪುನರುಕ್ತಿ ಬೇರೆ. ಅನುವಾದ ಮಾಡಿದ್ದಾರೆ, ಪುನರುಕ್ತಿ ಮಾಡಿಲ್ಲ. ಪೂರ್ವೇತಿ ಪೂರ್ವೋಕ್ತ ಮಂತ್ರಸ್ಯ ಸರ್ವಾಧಾರತೆಯ ಸರ್ವಗತ್ವಸ್ಯ ಅತ್ರ ಅನುವಾದೋ ಅಥೋ ನ ಪುನರುಕ್ತಿ ಇತ್ಯರ್ಥ. ಪೂರ್ವ ಮಂತ್ರೋಕ್ತಸ್ಯ ಸರ್ವಾಧಾರತೆಯ ಸರ್ವಗತತ್ವಸ್ಯ ಅತ್ರ ಅನುವಾದ. ಹಿಂದೆ ಹೇಳಿದಂತಹ ಸರ್ವಾಧಾರತ್ವಕ್ಕೆ ಸರ್ವಗತ್ವ ಅನ್ನೋದೇ ತಾತ್ಪರ್ಯವಾದ್ದರಿಂದ ಅದು ಪುನರುಕ್ತಿ ಅಲ್ಲ. ನಚ ವಾಚ್ಯಂ ಅಧಿಕ ವಿಧಾನಾಯ ಅನುವಾದೋ ಭವತಿ ನಚ ಅತ್ರ ಅಧಿಕಂ ಕಿಂಚಿದಿತಿ. ಮತ್ತೆ ಪ್ರಶ್ನೆ ಮಾಡಿದ, ಅನುವಾದ ಮಾಡೋಕ್ಕೆ ಯಾವಾಗ ಮಾಡಬೇಕು ಗೊತ್ತಾ, ಯಾರು ವಿಶೇಷ ಹೇಳೋ ಉದ್ದೇಶ ಇದ್ದರೆ ಅನುವಾದ ಮಾಡಬೇಕು, ಏನು ಹೇಳೇ ಇಲ್ವಲ್ಲ ಇಲ್ಲಿ ಅಂತ ಕೇಳಿದ. ಇದೆಲ್ಲ ಯಾತಕ್ಕೆ ಟ್ರೈನ್ ಅಪ್ ಮಾಡ್ತಾರೆ ಅಂದರೆ ಬೇರೆ ಎಂಥ ಪ್ರಸಂಗ ಬಂದರೂ ಇದು ಯೋಚನೆ ಮಾಡಬೇಕಾದ್ರೆ. ಅನುವಾದ ಅಂತ ಸುಮ್ಮನೆ ಹೇಳಿಕೊಡಬಾರದು, ಅನುವಾದಕ್ಕೊಂದು ಪ್ರಯೋಜನ ಇರಬೇಕು. ಏನದು ಅದಕ್ಕೆ ಹೇಳೋದೇ ಪ್ರಯೋಜನ, ಅದಿಲ್ಲದೆ ಹೋದರೆ ವ್ಯರ್ಥ. ಪುನರುಕ್ತಿ ಅದಕ್ಕೆ ವ್ಯತ್ಯಾಸ ಬರಲಿಲ್ಲ ಅಂತ ಕೇಳಿದ. ನಚಾತ್ರ ಅಧಿಕಂ ಕಿಂಚಿತ್ ಇತಿ, ಏನು ಅಧಿಕ ಹೇಳಿದಾಗಾಯ್ತು ಇದರಲ್ಲಿ ಅಂತ ಕೇಳಿದರೆ, ಪೂರ್ವ ಏವಂವಿದು ಭಯಾಭಾವ ಪರತ್ತೇನ ಮುಕ್ತ ಅತ್ರ ಪುನಃ ಶೋಕಾಭಾವೋಪಿ. ಇದು ಶೋಕಮೋಹಾಭಾವ, ಇದು ಅಧಿಕ ಇತ್ತು ಗೊತ್ತಾಯ್ತಾ. ಭಯ ಇಲ್ಲ, ಅಲ್ಲಿ ಹೋಗ್ತಾರೆ ಇದನ್ನು ಕೊಡ್ತಾರೆ, ಅನುಕೂಲ ಮಾಡಿಕೊಡ್ತಾರೆ. ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಅಂತ ಹೇಳಿದಾಗ ಏನಾಯ್ತು ಅಲ್ಲಿಗೀಗ, ಬರೀ ಬೋರ್ಡಿಂಗ್ ಆದರೆ ಬೇರೆ, ಬರೀ ಲಾಡ್ಜಿಂಗ್ ಎರಡೂ ಇದ್ದಾಗ ಮಹತ್ವ ಬಂತು. ಅದಕ್ಕೆ ಶೋಕಮೋಹಗಳು ಇಲ್ಲ, ಭಯನೂ ಇಲ್ಲ ಅಂತ ಹೇಳಿ ಅಧಿಕ ಫಲ ಹೇಳಿರೋದ್ರಿಂದ ಅನುವಾದ ಸಾರ್ಥಕ ಆಯಿತು. ಅಧಿಕ ಫಲ ಉದ್ದೇಶ ಇದ್ದಾಗ ಅನುವಾದ ಸಾರ್ಥಕ. ಪ್ರಾಕ್ ಸರ್ವಾಧಾರತ್ವೇನ ಸರ್ವಗತತ್ವ ದರ್ಶನ ಫಲಮುಕ್ತ ಅತ್ರ ತು ವಿಶೇಷತೋ ಜಾನತಃ ಇತ್ತೇವಂ ಫಲೇ ಜ್ಞಾನೇ ಚ ಅಧಿಕ ಸಾಧಿಕ್ಯ ಸದ್ಭಾವಾದಿತ್ಯರ್ಥ. ಹಿಂದೆ ಹೇಳಿದ್ರು ಬರೀ ಜಾನತಃ ಅಂತ ಹೇಳಿದ್ರು, ಈಗ ವಿಜಾನತಃ ಅಂತ ಅದನ್ನೊಂದು ಅಧಿಕ ಇದೆ. ಜ್ಞಾನ ಹೆಚ್ಚಾಗ್ತಾ ಹೋದಂತೆ ಫಲ ಹೆಚ್ಚಾಗ್ತಾ ಹೋಗುತ್ತೆ. ಜ್ಞಾನ ಬಂತು ಭಯ ಹೋಯಿತು, ವಿಜ್ಞಾನ ಬಂತು ಶೋಕಮೋಹಗಳು ಹೋದು. ಡಿಫರೆನ್ಸ್ ಗೊತ್ತಾಯ್ತಾ, ದೂರದಲ್ಲಿದ್ದ ಬೆಳಕಿತ್ತಷ್ಟೇ, ಹತ್ರ ಬಂದ ಬಿಸಿ ಶುರುವಾಯಿತು, ಮನೆ ಉರಿತಾ ಇದೆ, ದೂರ ಇದ್ದಾನೆ ಬೆಳಕು ಕಾಣಿಸ್ತಾ ಇದೆ ರಾತ್ರಿ ಹೊತ್ತಿನಲ್ಲಿ. ಹತ್ರ ಬಂದರೆ ಏನು ಬಂತೀಗ, ಬಿಸಿ ದೂರಕ್ಕೆ ಬಿಸಿ ಹೋಗ್ತಿರಲಿಲ್ಲ, ದೂರಕ್ಕೆ ಬೆಳಕು ಹೋಗಿತ್ತು, ಬಿಸಿ ಹೋಗಿಲ್ಲ. ಹತ್ರ ಬಂದಾಗ ಏನಾಯ್ತು ಈಗ, ಬಿಸಿ ಬಿಜಾನತಃ ಹತ್ರ ತಿಳ್ಕೊಂಡಷ್ಟು ಏನಾಯ್ತು ಈಗ, ಫಲ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯ ತಿಳುವಳಿಕೆಗೆ ಭಯ ಪರಿಹಾರ, ವಿಶೇಷ ತಿಳುವಳಿಕೆಗೆ ಶೋಕಮೋಹಗಳ ಪರಿಹಾರ ಕೂಡ ಆಯಿತು. ಸೊ ಅಧಿಕ ಜ್ಞಾನ ಅಧಿಕ ಫಲ, ಅನುವಾದ ಸರಿಗೆ ಹೋಯ್ತಲ್ಲ ಆಗ. ಸೊ ಸುಮ್ಮನೆ ರಿಪುಟೇಷನ್ ಮಾಡಿದ್ರೆ ಅರ್ಥ ಇಲ್ಲ, ಮಹತ್ವ ಇದೆ. ಹೌದು, ಅಪರೋಕ್ಷ ಜ್ಞಾನದಲ್ಲೂ ಮತ್ತೆ ಸ್ಟಿಲ್ ವಿಶೇಷ ಜ್ಞಾನ. ಇವು ಅರ್ಜುನ ದೇವಕೃಷ್ಣ ನೋಡ್ತಾನೆ ಇದ್ದಾನೆ, ಅಪರೋಕ್ಷ ಜ್ಞಾನ. ವಿಶ್ವರೂಪ ನೋಡಿದ ಮತ್ತೆ ವಿಶೇಷ ಜ್ಞಾನ. ದೇವರನ್ನು ನೋಡ್ತಾನೆ, ಬೆಳಿಗ್ಗೆ ನೋಡಿದ್ದಿ, ಅಲಂಕಾರ ಮತ್ತೆ ನೋಡಿದ್ವಿ ಅಂತ ಹೇಳಿದರು. ಅದೇ ದೇವರೇನೆ, ಅಲಂಕಾರ ಪೂರ್ವದಲ್ಲಿ ನೋಡಿದ್ದ, ಅಭಿಷೇಕ ಕಾಲಕ್ಕೆ ನೋಡಿದ, ಅಲಂಕಾರ ಆದಮೇಲೆ ನೋಡಿದ, ಮಂಗಳಾರತಿ ಕಾಲಕ್ಕೆ ನೋಡಿದೆ, ಮತ್ತೆ ಅಲ್ಲೇನು ಕಾಣಿಸುತ್ತೆ, ಇನ್ನೂ ವಿಶೇಷ. ಆದ್ದರಿಂದ ಅದು ವಿಶೇಷ ಒಪ್ಪಿಕೊಂಡು, ವಿಶೇಷ ಒಪ್ಪದೇ ಇದ್ದವ್ರಿಗೆ ಎಲ್ಲ ಸಮಸ್ಯೆಗಳು ಉಂಟು, ನಮಗೆ ಸಮಸ್ಯೆನೇ ಇಲ್ಲ. ಅತ್ರದ ವಿಶೇಷತೋ ಜಾನತಃ ಇತ್ತೇವಂ ಫಲೇ ಜ್ಞಾನೇ ಚ ಆಧಿಕ್ಯ ಸದ್ಭಾವಾದಿತ್ಯರ್ಥ. ಇದರಿಂದ ಏನು ಹೇಳಿದಾಗಾಯ್ತು ಅಂದರೆ, ದೇವರು ತಿಳ್ಕೊಂಬಿಟ್ಟಿದ್ದೇವೆ ಸಾಕು ಅಲ್ಲ, ಹೆಚ್ಚೆಚ್ಚು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಷ್ಟು ಕೂಡ ಹೆಚ್ಚೆಚ್ಚು ಫಲ ಇರೋದ್ರಿಂದ ತಿಳ್ಕೊಬೇಕು ಅಂತ ಅರ್ಥ. ಒಂದು ತುತ್ತು ತಿಂದ್ಬಿಟ್ಟ, ರುಚಿಯೆಲ್ಲ ಗೊತ್ತಾಯಿತು, ಸಾಕಾಗಲಿಲ್ಲ, 20 ಏನ ಜಾಸ್ತಿ ಆಯ್ತು. ಅದು ತೃಪ್ತಿ ಮೊದಲು ಸಿಕ್ತು, ರುಚಿ ಗೊತ್ತಾಯಿತು, ತೃಪ್ತಿ ಆಗಲಿಲ್ಲ. ತೃಪ್ತಿ ಯಾವಾಗಾಯಿತು, ಹೆಚ್ಚು ತಿಂದಾಗ. ಅದೇ ರೀತಿಯೇ ದೇವ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಎಂದು ಕೂಡ, ಅನ್ನದಲ್ಲಿ ಆಧಿಕ್ಯ ಅನ್ನೋದು ಹೇಗೆ ಹೆಚ್ಚು ತೃಪ್ತಿ ಕಾರಣ, ಜ್ಞಾನದಲ್ಲಿ ಆಧಿಕ್ಯ ಅನ್ನೋದು ಕೂಡ ಹೆಚ್ಚು ವಿಶೇಷವಾದ ಜೀವಕ್ಕೆ ತೃಪ್ತಿ ಸಿಗತಕ್ಕಂಥ ಅಂಶವಾದ್ದರಿಂದ ಆವೃತ್ತಿ ಅಸಕೃತೋಪದೇಶ. ಮತ್ತೆ ಮತ್ತೆ ಕೇಳಿದಷ್ಟು ಕೂಡ ಹೆಚ್ಚೆಚ್ಚು ಲಾಭ ಇದೆ. ತತ್ರತು ವಿಶೇಷತೋ ಜಾನತಾ ಇತ್ತೇವಂ ಫಲೇ ಜ್ಞಾನೇ ಚ ಆಧಿಕ್ಯ ಸದ್ಭಾವಾದಿತ್ಯರ್ಥ. ಉಪಲಕ್ಷಣಂಚ ಐತತ್, ಅಷ್ಟೇ ಅಲ್ಲ, ಏಕತ್ವವನ್ನು ಪಶ್ಯತಃ ಇತಿ ಆಧಿಕ್ಯಂಚ ದ್ರಷ್ಟವ್ಯಂ. ದೇವರಿದ್ದಾನೆ ಅಂತ ತಿಳ್ಕೊಳ್ಳೋದೊಂದು, ಪ್ರಾಧಾನ್ಯ ತಿಳ್ಕೊಳ್ಳೋದು ಎರಡೆರಡು. ಮತ್ತೆ ಈಗ ದೇವರಿದ್ದಾನೆ ಅಂತ ತಿಳ್ಕೊಂಡ ಪ್ರಾಧಾನ್ಯ ತಿಳ್ಕೋಬೇಕು. ಎಲ್ಲರಂತೆ ಇದ್ದಾನೆ ಅಂತ ತಿಳ್ಕೊಂಡ್ರೆ ಪ್ರಯೋಜನ ಇಲ್ಲ, ಆಕಾಶ ಎಲ್ಲ ಕಡೆಗೆ ಇದೆ, ಪ್ರಾಧಾನ್ಯ ಇಲ್ಲ. ದೇವ್ರಿಗೆ ಪ್ರಾಧಾನ್ಯ ಇದೆ, ಅದಕ್ಕೂ ವಿ ಜಾನತ ಅನ್ನೋದು ವಿಶೇಷ ಅರ್ಥ. ಅದು ತದ್ಭಾವತಃ ಇತ್ಯಶ್ಚ ಸರ್ವಗತತ್ವಶ್ಚ ತದ್ದೂರೇ ಇತ್ಯಾದಿನ ಪುನರುಚ್ಯಮಾನತ್ವಾತ್ ಪುನರುಕ್ತಿ ದೋಷ ಇತ್ಯಾಶಂಕಾಂ ಪುನರುಕ್ತಿ ದೋಷ ಪರಿಹಾರ ಪ್ರಸಂಗಾತ್ ಪರಿಹರತಿ. ಮತ್ತೆ ಬಿಡಲಿಲ್ಲ ನೋಡಿ, ಆ ಸರಿ ಬಿಡಿ, ಇನ್ನೂ ಕೆಲವು ಪುನರುಕ್ತಿ ಬರುತ್ತೆ ಅಂತ ಶುರು ಮಾಡಿದ. ಯಾವುದು? ತದ್ಧಾವತ ಇತ್ಯಸ್ಯ ತದ್ದೂರೇ. ತದ್ಧಾವತ ಅಂತ ಹೇಳಿದ್ರಿ, ತದ್ದೂರೇ ಅಂತ ಹೇಳಿದ್ರಿ, ಪುನರುಕ್ತಿ ಒಂದು ರೀತಿ ಆಯ್ತಲ್ಲ ಅಂತ ಕೇಳಿದರೆ ಅಭ್ಯಾಸಸ್ಯ ನೋಡಿ, ಅಭ್ಯಾಸ ಸರ್ವಗತತ್ವಸ್ಯ ದ್ಯೋತನಾರ್ಥ. ಅಭ್ಯಾಸ ಅಂದರೆ ಟೋಟಲ್ ರಿಪಿಟೇಷನ್ ಏನಂತ ಕರೀತಾರೆ ಅಭ್ಯಾಸ. ಏನದಕ್ಕಿದೆ ಅಂದರೆ ಸರ್ವಗತತ್ವಸ್ಯ ದ್ಯೋತನಾರ್ಥ. ಸರ್ವಗತ ಅಂಬುದನ್ನು ಒತ್ತು ಕೊಡಬೇಕಾಗಿದೆ. ಬನ್ನಿ ಅಂದರೆ ಸಾಕು, ಬನ್ನಿ ಬನ್ನಿ. ಅವಾಗ ಏನಾಯ್ತಾಗ ಎರಡು ಪದ ಸೇಮ್ ಪೂರ್ತಿ ರಿಪಿಟೇಷನ್, ಆದರೆ ಏನಿದೆ ಆಧಾರ ಸೂಚ ಕಾಣುತ್ತೆ ತಕ್ಷಣ. ಅದೇ ರೀತಿಯೇ ಸರ್ವಗತತ್ವ ಅಂಬುದು ಸುಮ್ಮನೆ ಕ್ಯಾಶುವಲ್ ಆಗಿ ಹೇಳಿದ್ದಲ್ಲ, ವಿಶೇಷವಾಗಿ ಹೇಳಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಅಭ್ಯಾಸವನ್ನು ಹೇಳಿ. ಇದೆಲ್ಲ ದೃಷ್ಟಿಯೂ ಸಾರ್ಥಕ್ಕೆ ಹುಡುಕ್ಬೇಕು. ಕಾವ್ಯದಲ್ಲಿ ಅದೆಲ್ಲ ಹುಡುಕ್ಬೇಕಾಗಿದೆ. ಕಾವ್ಯದಲ್ಲಿ ಹೇಳಬೇಕಾದ್ರೆ ಅವೆಲ್ಲ ಹೆಚ್ಚು ಹೇಳಬೇಕಾಗಿಲ್ಲ, ತಾತ್ಪರ್ಯ ಹೇಳಿಬಿಟ್ರೆ ಸಾಕು. ಶಾಸ್ತ್ರದಲ್ಲಿ ಹಾಗಲ್ಲ, ಏನು ಹೇಳಬೇಕು ಅದಕ್ಕೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಬೇಕು. ಅದು ಶಾಸ್ತ್ರಕ್ಕೂ ಇದಕ್ಕೂ ವ್ಯತ್ಯಾಸ ಅಂದರೆ ಅದೇನೆ. ನೆಕ್ಸ್ಟ್ ಮುಂದಿನ ಮಂತ್ರ ಪರ್ಯಗಾತ್ ಖಂಡಾರ್ಥ ಆಯ್ತ, ನಿನ್ನೆ ಮೊದಲೇ ಓದ್ಬಿಟ್ಟಿವಿ, ಅದನ್ನು ಮೊದಲೇ ಓದಿದ್ದರಿಂದ ಓದಬೇಕಾಗಿಲ್ಲ. ಸಪರ್ಯಗಾತ್ ಶುಕ್ರಮಕಾಯಮವ್ರಣಂ ಅಸ್ನಾವಿರಂ ಶುದ್ಧಮಪಾಪವಿದ್ಧಂ ಕವಿರ್ಮನೀಷೀ ಪರಿಹೂ ಸ್ವಯಂ ಭೂಹು ಯಥಾತಥ್ಯತೋ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಸಹ ಪರ್ಯಗಾತ್ ಶುಕ್ರಂ ಅಕಾಯಂ ಅವರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿ ಮನೀಷೀ ಪರಿಭೂಹು ಸ್ವಯಂಭೂ ಯಥಾತಥ್ಯಥ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಎಷ್ಟು ವಿಷಯ ಹೇಳ್ತಾರೆ, ಎಲ್ಲ ದೇವ್ರ ಮಹಿಮೆಗಳು. ದೇವ್ರ ಹತ್ರ ಹೋದಿಕ್ತಾಯ್ತು ಅಂತ ಹೇಳಿದ್ರಲ್ಲ, ದೇವ್ರು ಯಾರು ಗೊತ್ತಾ? ಶುಕ್ರಂ ಅಕಾಯಂ ಅವರಣಂ ಅಸ್ನಾವಿರಂ ಎಲ್ಲ ದೇವ್ರ ಅಡ್ಜೆಕ್ಟಿವ್ಸ್ ವಿಷ್ಣು ಕೂಡ. ದೇವ್ರು ಹೀಗಿದ್ದ, ದೇವ್ರ ಮಹಿಮೆ. ಶುದ್ಧಂ ಅಪಾಪವಿದ್ಧಂ ಶುದ್ಧಾನಂದೋರು ಸಂವಿತ್. ಶುದ್ಧಂ ಅಪಾಪವಿದ್ಧಂ, ಆಮೇಲೆ ಪಾಪವಿದ್ಧ ಅಪಾಪವಿದ್ಧ. ಕವಿ ಮನೀಷಿ ಪರಿಭೂಹು ಸ್ವಯಂಭೂ ಯಥಾತಥ್ಯತಃ ಅರ್ಥಾನ್ ವ್ಯತಥಾ ಶಾಶ್ವತೀಭ್ಯ ಸಮಾಭ್ಯ. ಇಷ್ಟಕ್ಕೆ ವಿವರಣೆ. ಶುಕ್ರ ದೇವರು, ಶುಕ್ರ ಅಕ ಏನ್ ಹಾಗೆ ಅರ್ಥ? ಶುಕ್ರಂ ತೋಕರಾಹಿತ್ಯಾತ್. ದೇವರನ್ನು ಶುಕ್ರ ಅಂತ ಯಾತ ಕರೀತಾರೆ ಅಂದ್ರೆ ಶುಕ್ರ ಶೋಕರಹಿತ. ಶುಕ್ರ ಶುಚಿ ರಹಿತ, ಶುಚಿ ಅಂದ್ರೆ ಶೋಕ, ರುದ್ರ ಹೇಗೋ ಶುಕ್ರ ಹಾಗೆ. ತೋಕರಾಹಿತ್ಯಾತ್ ಔರಣಂ ನಿತ್ಯ ಪೂರ್ಣತಃ. ದೇವರಿಗೇನಿಲ್ಲ ಔರಣಂ, ವ್ರಣ ಇಲ್ಲ ದೇವರಿಗೆ. ವ್ರಣ ಇಲ್ಲ ಅಂದ್ರೆ ಏನು? ಯಾವುದೇ ಪೆಟ್ಟು ಘಾತ ಗಾಯ ಇತ್ಯಾದಿಗಳಿಲ್ಲ. ಯಾತಕ್ಕೆ? ನಿತ್ಯ ಪೂರ್ಣತಃ. ನಿತ್ಯ ಪೂರ್ಣನಾದವನಿಗೆ ಏನೇ ಬಂದರೂ ಬರೋ ಚಾನ್ಸಸ್ಸೇ ಇಲ್ಲ. ಅಪೂರ್ಣ ಇತ್ತಂದ್ರೆ ಏನು ಮಾಡುತ್ತೆ? ಅಲ್ಲಿ ಆಕ್ಯುಪೈ ಮಾಡುತ್ತೆ. ಅಪೂರ್ಣತ್ವ ಇದ್ದಾಗ ಆಕ್ಯುಪೈ ಮಾಡಿ, ಪೂರ್ಣತ್ವ ಇದ್ದಾಗ ಚಾನ್ಸ್ ಇಲ್ಲ. ಫುಲ್ ಅಂದ್ಬಿಟ್ರೆ, ಹೌಸ್ ಫುಲ್ ಅಂದ್ಬಿಟ್ರೆ ನೋ ಎಂಟ್ರಿ. ಪರಮಾತ್ಮ ಗುಣ ಫುಲ್ ಆದ್ದರಿಂದ ಏನಿಲ್ಲ, ದೋಷಕ್ಕೆ ಎಂಟ್ರಿನೇ ಇಲ್ಲ. ನಿತ್ಯ ವ್ರಣ ಅಂದರೆ ದೋಷ ಅಂತಲೂ ಅರ್ಥ. ಪಾವನತ್ವ ಸದಾ ಶುದ್ಧಂ, ಶುದ್ಧಂ ಅಂತ ಪದ ಇದೆ. ಪಾವನತ್ವ ಸದಾ ಶುದ್ಧಂ, ಪಾವನವಾದ್ದರಿಂದ ಸದಾ ಶುದ್ಧ ಅಂತ ಕರೀತಾರೆ. ದೇವರು ಸದಾ ಶುದ್ಧ. ಅದಕ್ಕೆ ಸಾಲಿಗ್ರಾಮ್ ಮೈಲಿಗೆ ಇಲ್ಲ, ಒಂದು ಮಾತಿದೆ. ಇದಕ್ಕೆ ಒಂದಿಷ್ಟು ತಾತ್ಪರ್ಯ ಇದಕ್ಕೆ. ಸಾಲಿಗ್ರಾಮ್ಗೂ ಮೈಲಿಗೆ ಇಲ್ಲ. ಎಲ್ಲೋ ಬಿದ್ದಿತ್ತು, ಯಾರೋ ತಂದು ಕೊಟ್ಟರು ಸಾಲಿಗ್ರಾಮನ. ಅವನು ಮುಟ್ಟಿದವನೇ ದೋಷ ಇದೆ, ಸಾಲಿಗ್ರಾಮಕ್ಕೆ ದೋಷ ಇಲ್ಲ. ಗೊತ್ತಾಯ್ತಾ? ಸಾಲಿಗ್ರಾಮಕ್ಕೆ ಅದು ಮಡಿ ಅಂತ ಯಾವಾಗಲೂ ಮಡಿನೇ, ಅದು ಮೈಲಿಗೆ ಆಗೋದೇ ಇಲ್ಲ. ಇದು ಅದೇ ರೀತಿ ದೇವರ ಸಂಕೇತ ಏನು ಅಂದರೆ, ದೇವರು ಸದಾಶುದ್ಧ ಅಂತ ಅರ್ಥ. ನಿತ್ಯ ಸನ್ನಿಧಾನ ಇರೋದ್ರಿಂದ ಸದಾಶುದ್ಧ. ಸನ್ನಿಧಾನ ಇದ್ದಲ್ಲೇ ಸದಾಶುದ್ಧಿ ಇದ್ದಾಗ ದೇವರಾಗಿರಬೇಕು ಸದಾಶುದ್ಧ. ಮತ್ತೆ ಯೋಚನೆ ಮಾಡಾಗಿಲ್ಲ. ಶುದ್ಧಂ ಅಕಾಯಂ ಲಿಂಗವರ್ಜನ. ಪರಮಾತ್ಮನ ಅಕಾಯ ದೇಹ ಇಲ್ಲ ಅಂದ್ಬಿಟ್ರು. ಅರೆ ದೇಹ ಇಲ್ಲ ಅಂದ್ರೆ ಏನರ್ಥ? ಇಷ್ಟೊತ್ತು ದೇಹ ಇಲ್ಲ ಅಂದ್ರೆ ಸುಳ್ಳಾಗಿ ಬಿಡ್ತಾನೆ ಅಂತ ಕೇಳಿ ಹೇಳ್ತಾರೆ. ಇಲ್ಲ, ಲಿಂಗವರ್ಜನ, ಲಿಂಗದೇಹ ವರ್ಜನ. ನಮ್ಮಂತ ಲಿಂಗದೇಹ ದೇವರಿಗಿಲ್ಲವೇ ಹೊರತು ದೇಹ ಇದ್ದೇ ಇದೆ. ಅಕಾಯಂ ಶಬ್ದಕ್ಕೆ ಅರ್ಥ ಅದು. ಕಾಯ ಅಂದ್ರೆ ದೇಹ, ಅಕಾಯ ಅಂದ್ರೆ ದೇಹ ಇಲ್ಲದವನು ಅಂತಾಯ್ತು. ದೇಹ ಇಲ್ಲದವನು ಅಂದ್ರೆ ನಮೋಸ್ತರಂತ ಸಹಸ್ರಮೂರ್ತಿ ಹೊರಟೋಯ್ತಾಗಿದೆ. ನಿತ್ಯ ಹೇಳು ಸಂಧ್ಯಾ ನಿಮಂತ್ರ ಏನ್ ಹೇಳ್ತಾ ಇದೆ ದೇವರನ್ನ? ಅನಂತಮೂರ್ತಿ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೇ ಎಲ್ಲ ಸಹಸ್ರ ಪುರುಷದೋಗ್ತಾ ಎಲ್ಲ ಸುಳ್ಳಾಗ್ತಾ ಇತ್ತು. ಕಾಯ ಇದೆ, ಲಿಂಗವರ್ಜನ ಲಿಂಗದೇಹ ಇಲ್ಲ ದೇವರಿಗೆ. ಲಿಂಗದೇಹ ಅಂದ್ರೆ ಯಾವ್ದಕ್ಕೆ ಕಾರಣ ಆಗುತ್ತೆ? ಲಿಂಗದೇಹ ಪ್ರಕೃತಿ ಕಾರಣ, ದೇವರಿಗೆ ಅದಿಲ್ಲೇ ಇಲ್ಲ. ಮುಂದೆ ಸ್ಥೂಲ ದೇಹಸ್ಯ ರಾಹಿತ್ಯ ಲಿಂಗದೇಹ ಲಿಂಗವರ್ಜನ ಅಥವಾ ಎಕ್ಸ್ಪ್ಲನೇಷನ್. ಸ್ಥೂಲ ದೇಹಸ್ಯ ರಾಹಿತ್ಯ, ದೇವರಿಗೆ ಸ್ಥೂಲ ದೇಹ ಇಲ್ಲ ಅಂದ್ರೆ ದಪ್ಪ ದೇಹ ಇಲ್ಲ ಅಂತ ಅರ್ಥ ಅಲ್ಲ. ಸ್ಥೂಲ ದೇಹಕ್ಕೇನಂತ ಹೆಸರು? ಪಾಂಚಭೌತಿಕ ದೇಹ ಅಂದ್ರೆ ಸ್ಥೂಲ ದೇಹ. ಗೊತ್ತಾಯ್ತಾ? ಬ್ಯಾಕ್ಟೀರಿಯಾ ಇದೆ, ಎಷ್ಟು ವೈರಸ್ ಇದೆ, ಎಷ್ಟು ಸೂಕ್ಷ್ಮ ಇದ್ರು ಕೂಡ ಏನದು? ಪ್ರಾಕೃತನೇ, ಅದು ಅಪ್ರಾಕೃತ ಅಲ್ಲ, ಪ್ರಾಕೃತನೇ ಅದು. ಅದೇ ರೀತಿಯಲ್ಲಿ ದೇವರಿಗೆ ಸ್ಥೂಲ ದೇಹ ಇಲ್ಲ ಅಂತ ಹೇಳಿದ್ರೆ ಪ್ರಾಕೃತ ದೇಹ ಇಲ್ಲ. ಲಿಂಗದೇಹಕ್ಕೂ ಸ್ಥೂಲ ಏನು ವ್ಯತ್ಯಾಸ ಗೊತ್ತಾ? ಲಿಂಗದೇಹ ಅಂಬುದು ಫಸ್ಟ್ ಕವರಿಂಗ್, ಸ್ಥೂಲ ದೇಹ ಫೋರ್ತ್ ಕವರಿಂಗ್. ಅದು ದೇವರಿಗೆ ಲಿಂಗದೇಹ ಏನೇನು ಫೋರ್ತ್ ಕವರಿಂಗ್? ಫಸ್ಟ್ ಫ್ಲೋರೇ ಇಲ್ಲ, ಫೋರ್ತ್ ಫ್ಲೋರ್ ಏನು ಬರುತ್ತೆ ಈಗ? ಫೋರ್ತ್ ಫ್ಲೋರ್ ಬರ್ಬೇಕಾದ್ರೆ ಏನಿರ್ಬೇಕು? ಫಸ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಇದ್ರೆ ಫೋರ್ತ್ ಬರುತ್ತೆ. ದೇವರು ಲಿಂಗ ದೇಹನೇ ಇಲ್ಲ ಅಂದ್ಮೇಲೆ ಸ್ಥೂಲ ದೇಹನೇ ಇಲ್ಲ ಅಂತ ಆಯ್ತು. ಹೌದು. ಅದು ಹೇಗೆ ದೋಷ? ಸಾಲಿಗ್ರಾಮಕ್ಕೆ ದೋಷ ಇಲ್ಲ, ಗೊತ್ತಾಯ್ತಾ? ಕಲಿ ನೋಡಿಸ್ಬೇಕಷ್ಟೇ ನಾವೀಗ. ಕಲಿನ ಕಡೆ ಸಾಲಿಗ್ರಾಮಕ್ಕೆ ದೋಷ ಬಂದಿದ್ದಲ್ಲ, ಅದು ನಮಗೆ ಅಡ್ಡ ಕೂತಿದ್ದಾನ ಅವನು. ಆ ಕಡೆ ಮೋಡ ಇದೆ, ಆ ಕಡೆ ಸೂರ್ಯ ಇದ್ದಾನೆ, ಈ ಕಡೆ ನಾವಿದ್ದೇವೆ. ಅಡ್ಡ ಕೈ ಇದೆ, ಅಡ್ಡ ಕೈ ಇದ್ರೆ ಸೂರ್ಯನ ದೋಷ ಅಲ್ಲ. ಯಾತಕ್ಕೆ ದೋಷ ಅದು? ನಮಗೆ ಕಾಣೋದಿಲ್ಲ, ನಮಗೆ ಬ್ಲಾಕ್ ಮಾಡುತ್ತೆ ಹೊರತು ಸೂರ್ಯನೇ ಬ್ಲಾಕ್ ಮಾಡಿಲ್ಲ, ಅದು ನಮಗೆ ಬ್ಲಾಕ್ ಮಾಡ್ತಾ ಇದೆ. ಒಂದು ಇರೋದ್ರಿಂದ ಏನಾಯ್ತು? ಈಗ ನಾವು ಕಷ್ಟ ಪೂಜೆ ಮಾಡಿದ್ರೆ ಏನಾಗುತ್ತೆ? ಸಾಧ್ಯ ಅದನ್ನು ತೆಗೆದು ಪೂಜೆ ಮಾಡ್ಬೇಕಷ್ಟೇ ಹೊರತು ಸಾಲಿಗ್ರಾಮ ಶುದ್ಧನೇ, ಗೊತ್ತಾಯ್ತಾ? ಯಾವುದೇ ಕಲಿ ಏನು ಮಾಡ್ತಾನೆ ಯಾವಾಗಲೂ ಕೂಡ ಪರಶುರಾಮದೇವರದ್ರಲ್ಲಿ ಕೂತಿದ್ದ, ಅದೇ ಕಥೆ ಅದು. ಪರಶುರಾಮ ಅತುಲಾಂಬ ರಾಕ್ಷಸ ಏನು ಮಾಡ್ದ? ಸೇಫೆಸ್ಟ್ ಜಾಗ ಹುಡುಗ ಟ್ರೈ ಮಾಡ್ದ, ತುಂಬ ಸೇಫ್ ಆಗಿರ್ಬೇಕು, ಯಾರು ಅಟ್ಯಾಕ್ ಮಾಡಲೇಬಾರ್ದು, ದೇವ್ರನ್ನ ಯಾರು ಅಟ್ಯಾಕ್ ಮಾಡೋದೇ ಇಲ್ಲ. ಅದು ಪರಿಸರ ಹೊಟ್ಟೆಗಳು ಕೂತ್ಬಿಟ್ರೆ ಒಂದು ಕೇಳಿದ್ದು ಇಲ್ಲ, ಪುರಾಣದಲ್ಲಿ ಕೇಳಿದ್ದ, ಹೊಟ್ಟೆಯಲ್ಲಿ ಮುಕ್ತರಿರ್ತಾರೆ ಅಂತ ಕೇಳಿದ್ದ. ಅದಕ್ಕೆ ಅಲ್ಲಿ ಕೂತ್ಕೊಬಿಟ್ರೆ ಮುಕ್ತನಾದಾಗ ಆಗಿಬಿಡ್ತೇನೆ ಅಂದ್ರೆ ಯಾರು ಕೇಳಿದೆ ಅಂತ ತಿಳ್ಕೊಂಡು ಹೋದ. ಹೇಳಿದ್ನಲ್ಲ ಕಾಲೇ ಸೀಟ್ ಇಲ್ಲ ಅಂದ್ರೆ ಚೇರ್ ಹಾಕಿ ಕೂತ್ಕೊಂಡಾಗಾಯ್ತಷ್ಟೇ, ಸೀಟ್ ಇಲ್ಲ ಅಂದ್ರೆ ಯಾರು ಅಂತ ತಿಳ್ಕೊಬಿಟ್ಟವನು. ಜಯ ಚೌ ಸೋಫಾ ಸೆಟ್ ಹಾಕೋಬಿಡ್ತೀರಿ ಅಂತ, ನೀವು ಜಿ ಸೀಟ್ ಕೊಟ್ಟು ಆಡಿದರೆ ಡ್ರೆಸ್ ಕೊಡ್ತೀರಿ, ನಾನು ಸೋಫಾ ಸೆಟ್ ಹಾಕೀರಿ ಅಂದರೆ ಹುಚ್ಚ ಆಡಿಸಿ ಮಾಡಿದವನು. ಹೊರ ತಗೊಂಡು ಹೊರಗೆ ಕೊಡಬೇಕು ಅಂತ ಅಡ್ಮಿಷನ್ ಹೊರ ಕೇಳಿಲ್ಲ, ಒಳಗೆ ಕೂಡ ಹೊರ ಕೇಳಿದ. ಆಯ್ತು ಅಂತ ಹೇಳಿದ್ರು. ಕಾಲೇಜ್ ಬಂದು ಬಂದು ದಿವಸ ಬಂದು ಯಾರು ಬೇಡ ಅಂತ ಹೇಳ್ತಾರೆ. ಅಡ್ಮಿಷನ್ ಹೆಸರು ಬೇಯೋದಿಲ್ಲ, ಅದು ಏನಾದ್ರು ಮಾಡ್ಕೊಂಡು ಅದಕ್ಕೇನು ಹೊರಗಿದ್ದ ಓಡಾಡು ಯಾರು ಬೇಡ ಅಂತ ದೂರದ ನೋಡು ಪೈನಾಕಲ್ ಹಾಕ್ಬೋದು ಯಾರು ಬೇಡ ಅಂತಾರೆ. ಅದನ್ನೇನಂತ ಅರ್ಥ ಅಲ್ಲ, ಅದಕ್ಕೆ ಅಡ್ಮಿಷನ್ ಸಿಕ್ತು ಅಂತ ಅರ್ಥ ಅಲ್ಲ, ಸ್ಟೂಡೆಂಟ್ ಅಂತ ಅರ್ಥ ಅಲ್ಲ. ಅವನು ಆ ರೀತಿ ಟ್ರೈ ಮಾಡಲಿಕ್ಕೆ ಹೋಗಿದ್ದ, ಆ ರೀತಿ ಸಾರಿಗೆ ಅವನು ಕೂತಿರ್ತಾನು. ಅದು ಯಾತಕ್ಕೆ ಆಗ್ಬಾರ್ದು? ಇನ್ನೊಂದು ಕಾರಣ ಅಂದರೆ ಸಾರಿಕ್ರಮ ಪೂಜೆಯಿಂದ ಮಹಾಫಲ ಇದೆ, ಗೊತ್ತಾಯ್ತಾ? ಈ ಗುಟ್ಟು ಗೊತ್ತಿಲ್ಲದೆ ಹೋದರೆ ಫಲ ಬರೋದಿಲ್ಲ, ಗೊತ್ತಾಯ್ತಿಲ್ಲ. ಅದಕ್ಕಾಗಿ ಮಾಡಿದ್ದು. ಕೆಲವು ಇಂಟರ್ ಲಾಕ್ ಮಾಡ್ತಾರಲ್ಲ ಆ ಟೈಪ್ ಹುಡುಗರು, ಯಾರಿಗೆ ಗೊತ್ತಾಗುತ್ತದೆ? ಯಾರಿಗೆ ಗೊತ್ತಾಗುತ್ತೆ? ಗುರು ಉಪದೇಶದಿಂದ ಬಂದವರಿಗೆ ಗೊತ್ತು, ಹುಡುಗರಿಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿಯೇ ಅವ್ರು ಮೋಸ ಹೋಗಲಿ ಅಂತ ಮಾಡಿಬಿಡ್ತಾರೆ. ಅಸುರಮೋಹನ ಹೇಗೋ ಹಾಗೆ ಮಹಾಭಾರತಾದಿಗಳಲ್ಲಿ ದ್ವೈತಾದಿ ವಿಷಯ ಬರುತ್ತೋ ಇಲ್ಲ ಅಲ್ಲಲ್ಲಿ, ಯಾತಕ್ಕೆ ಬರುತ್ತೆ? ಹುಡುಗರು ಮಿಸ್ಗೈಡ್ ಆಗಲಿ ಅಂತ ಹೇಳಿಬಿಟ್ಟು. ಅರ್ಥ ಆಯ್ತಾ? ಸಾಲಿಗ್ರಾಮದಲ್ಲಿ ಕಲಿಪ್ರವೇಶ, ಶಾಸ್ತ್ರಗಳಲ್ಲಿ ಕಲಿಪ್ರವೇಶ. ಬರೀತಾರೆ ಶಾಸ್ತ್ರ ಕಲಿ ಎಂಟರ್ ಆಗಿಬಿಡ್ತಾನೆ ಅಂತ ಶಾಸ್ತ್ರದಲ್ಲಿ. ಯಾತಕ್ಕೆ ಅಂದರೆ ಅದು ಓದ್ತಾರಲ್ಲ ಅವ್ರ ಬುದ್ಧಿ ಕೆಡಿಸ್ಬೇಕು ಅಂತ ಎಂಟರ್ ಆಗ್ತಾನೆ. ಅದಕ್ಕೆ ಆಚಾರ ಶಾಸ್ತ್ರ ಇಟ್ಕೊಂಡು ಏನಾಗುತ್ತೆ? ಈಗ ಕತ್ತಿನ ಟಾರ್ಚ್ ಇಟ್ಕೊಂಡ್ರೆ ಕತ್ತ ಹೋಗ್ಬಿಡ ಹಾಗೆ ಹೋಗ್ಬಿಡುತ್ತೆ. ಅದಕ್ಕೆ ಅದು ಆಚಾರ ಶಾಸ್ತ್ರ ಸಮೇತ ಓದಬೇಕು. ಯಾವ ರೂಪದಲ್ಲಿ ಬೇಕಾದ್ರೆ ಇಲ್ಲ, ಅಂತ ಇದ್ದಾನೆ ಅಂತ ಆಯ್ತಲ್ಲ. ಧೂಳಿದ್ರೆ ಧೂಳು, ನೀರಿದ್ರೆ ನೀರು, ಏನೋ ಒಂದು ಹೊಟ್ಟೆ ಮೇಲೆ ಇರ್ತಾನೆ, ಗೊತ್ತಾಯ್ತಾ? ಅದು ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಇರೋದು ನೀವು ಸ್ವಲ್ಪ ಹಾಗೆ ಬಿಟ್ಬಿಟ್ಟು ಏನಾಗುತ್ತೆ, ಒಂದು ಕಪ್ ಕಂಡೆ ಕಾಣುತ್ತೆ. ಯಾಕೆ ತುಳಸಿಯಾರು ಒಳಗೆ ಸೇರ್ಕೊಂಡಿರ್ತದೆ ಹೋಗಿ ಕೊನೆಗೆ, ಆರು ರೂಪಾಯಿ ಸೇರಿರ್ತಾನೆ, ಅದು ಒಳ್ಳೇದಲ್ಲ. ಅದೇನು ಮತ್ತೆ ತೆಗೆದುಬಿಡ್ಬೇಕಲ್ಲ, ತೆಗೆದುಬಿಟ್ಟಾಗ ಅದು ನಮ್ಮ ಪೂಜೆ ಕರೆಕ್ಟ್ ಆಗುತ್ತೆ. ಆ ಸನ್ನಿಧಾನಕ್ಕೆ ದೋಷ ಇಲ್ಲ, ನಮಗೆ ದೋಷ ಅದು, ಅದು ಪರಿಹಾರ ಮಾಡ್ಕೋಬೇಕು. ಹಾಂ, ಹೌದು. ಪರಶುರಾಮ ದೇವಸ್ಥ ಹೊರ ತಗೊಂಡು ಬಂದು ಸಾಲಿಗ್ರಾಮದವ್ರು ಕೂಡ ಹಾಗೆ ಅಂತಲ್ಲಿ ಕೂಡಬೇಕು ನಾನು. ಆ ಮೂಲಕ ಏನಾಗುತ್ತೆ ನನಗೆ, ಇವರು ಎಂಟ್ರಿ ಸಿಗುತ್ತೆ ಅಂತೇಳಿ. ಆಯಿತು ಅಂತೇಳಿದ್ರು. ಅದು ರೆಮಿಡಿ ತೋರಿಸ್ಬಿಟ್ರು ಕಷ್ಟ, ಒಂದ್ಸರಿ ತಮಿಳಿಗೆ ಮಾಡಿ ತೆಗೆದುಬಿಡಿ ಹೋಗ್ಬಿಡ್ತಾರೆ ಅಂತೇಳಿ. ರೆಮಿಡಿ ಇರಬೇಕಲ್ಲ ಅದಕ್ಕೆ. ರೆಮಿಡಿ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ವಿಷಯನೇ ಗೊತ್ತಿಲ್ಲ ಒಂದು ಪ್ರಾಬ್ಲಮ್ಮು, ರೆಮಿಡಿ ಗೊತ್ತಿಲ್ಲ ಇನ್ನೊಂದು ಪ್ರಾಬ್ಲಮ್, ಎರಡೂ ಗೊತ್ತಿದ್ರೆ ಸಮಸ್ಯೆ ಇಲ್ಲ. ಏವಂ ಭೂತ ಏವಂ ಭೂತೋಪಿ ಸರ್ವ ಸಾರ್ವಜ್ಞಾತ್ ರಾಹಿತ್ಯಾತ್ ಅಸ್ನಾವಿರ ಉದಾಹೃತಂ. ಒಂದು ಅಕಾಯ, ಇನ್ನೊಂದು ಸ್ಥೂಲ ದೇಹ. ಅವನಿಲ್ಲ ಅಕಾಯ ಅಂತ ಹೇಳಿದ್ರೆ ಲಿಂಗ ದೇಹ ಇಲ್ಲ ಅಂತ ಹೇಳಿಬಿಟ್ರು. ಸ್ಥೂಲ ದೇಹ ಇಲ್ಲ ಅಂಬೋದಕ್ಕೆ ಏನು ಅರ್ಥ ಇಲ್ಲಿ ಬಂತು ಅಂದರೆ ಅಸ್ನಾವಿರಂ ಅಂತ ಬಂತು. ಅಸ್ನಾವಿರಂ ಶಬ್ದಕ್ಕೆ ಸ್ಥೂಲ ದೇಹ ರಹಿತನಾದವನು ಅಂತ ಅರ್ಥ. ಅಸ್ನಾವಿರಂ ಸ್ಥೂಲ ದೇಹ ರಹಿತನಾದವನು. ಏವಂ ಭೂತೋಪಿ ಸಾರ್ವಜ್ಞಾತ್ ಕವಿರಿತ್ಯೇವ ಶಬ್ದತೆ. ಪರಮಾತ್ಮ ಹೀಗಿದ್ದಾನೆ, ಏನಂತ ಕರೀತಾರೆ ಅವನನ್ನು? ಕವಿಹಿ ಅಂತ ಕರೀತಾರೆ. ಕವಿಹಿ, ದೇವರು ಕವಿ. ಕವಿ ಅಂದರೆ ಏನು? ಸರ್ವಜ್ಞ ಅಂತ ಅರ್ಥ. ಕವಿ ಶಬ್ದಕ್ಕೆ ಕಾವ್ಯ ಬರೀತಾನೆ ಅಂತ ಅರ್ಥ ಅಲ್ಲ, ಅದು ಸಾಮಾನ್ಯ ಅರ್ಥ. ಮುಖ್ಯವಾದ ಅರ್ಥ ಏನಂದರೆ ಸಂಖ್ಯಾವಾನ್ ಪಂಡಿತ ಕವಿ, ಅದು ಡಿಕ್ಷನರಿ ಮೀನಿಂಗ್. ಅದು ಕಾವ್ಯ ಬರೆಯ ಕವಿ ಸಾಮಾನ್ಯ, ಪರ ಸರ್ವಮನ ತಿಳಿದ ಕವಿ. ಅದೆಲ್ಲಿ ಬಂದಿದೆ? ಕವಿಂ ಪುರಾಣಂ, ಕವಿಂ ಪುರಾಣಂ ಮನುಷ್ಯಾಶಿತಾರಂ ಅಂಥೇಳಿ ಭಾಗವದ್ಗೀತೆಯೇ ಬಂದಿದೆ, ವೇದಗಳಲ್ಲಿ ಬರುತ್ತೆ. ದೇವರನ್ನು ಕವಿ ಅಂತ ಕರೆದಿದ್ದಾರೆ. ಏಕಾಸ್ಕಂದರು ಬರುತ್ತೆ, ಅದು ಹೆಸರೊಂದು. ಕವಿ ಹೇಯಿ ಅಂತರಿಕ್ಷ ಅಂತೇಳಿ ಹೆಸರೊಂದು, ಹೆಸರಲ್ಲ, ಪರಮಾತ್ಮ ಜ್ಞಾನಿ ಅಂತ ಅರ್ಥ. ಬ್ರಹ್ಮಾಜಿ ಸರ್ವ ಮನಸ್ಸಾಂ ಪ್ರಕೃತಿ ಮನಸ್ಸೋಪಿಚ ಈ ಮನೀಷಿ. ನೆಕ್ಸ್ಟ್ ದೇವರು ಇನ್ನೊಂದು ಹೆಸರಿದೆ, ಮನೀಷಿ ಅಂತ ಕರೀತಾ. ಮನೀಷಿ ಅಂದ್ರೆ ಏನು? ಮನೀಷಾ ಅಂದ್ರೆ ಬುದ್ಧಿ, ಮನೀಷಿ ಅಂದ್ರೆ ಬುದ್ಧಿಯ ಸ್ವಾಮಿ ಅಂತ ಅರ್ಥ. ಅದೇ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಚ, ಉಪನಿಷತ್ತಿನ ಅರ್ಥ ಅದು. ಮುಂದೆ ಬರೋ ಮೊದಲೇ ಹೇಳಿಬಿಟ್ಟಿದ್ದಾರೆ, ಮನೀಷಾ ಅಂದ್ರೆ ಬುದ್ಧಿ. ಬುದ್ಧಿರ್ ಬುದ್ಧಿಮತಾಮಸ್ಮಿ, ಭಗವದ್ಗೀತ. ಬುದ್ಧಿ ನಮ್ಮಲ್ಲಿ ಇರಬಹುದು, ಕಂಟ್ರೋಲ್ ಯಾರ ಕೈಲಿದೆ? ದೇವ್ರ ಕೈಲಿದೆ. ಮನೀಷಾ ನಮ್ಮಲ್ಲಿದೆ, ಮನೀಷಿ ಪರಮಾತ್ಮ. ಧನ ಇವನಲ್ಲಿದೆ, ಕ್ಯಾಶಿಯರ್ ಹತ್ರ ಧನ ಇದೆ, ಓನರ್ಶಿಪ್ ಅವನಿಗಿಲ್ಲ. ಚೆಕ್ ಕೊಡ್ತಾ ಹೋಗ್ತಾನೆ ಅವನ ಹತ್ರ ಇದೆ. ಆ ದೃಷ್ಟಿಯಿಂದ ನಮ್ಮ ಬುದ್ಧಿಯೆಲ್ಲ ದೇವ್ರ ಕೈಯಲ್ಲಿರೋದ್ರಿಂದ ದೇವ್ರ ಏನಂತ ಕರೀತಾರೆ, ಧನಿ. ಧನಿ ಧರ ಏನೋ ಧನಿ ಹೇಗೋ, ಮನೀಷ ಇರೋ ಮನೀಷಿ ಅಂತ ಹೇಳ್ತಾರೆ. ಸ ಪರಿಭೂಹು ಸರ್ವತೋ ವರ, ಯಾರ್ಯಾರಿ ಯಾರ್ಯಾರ ಮನಸ್ಸು ಇಟ್ಕೊಂಡಿದ್ದಾನೆ ಅಂತ ಕೇಳಿದರೆ, ಬ್ರಹ್ಮಾದಿ ಸರ್ವ ಮನಸ್ಸಾಂ ಪ್ರಕೃತಿಯ ಮನಸ್ಸೋಪೀಚ ನೋಡಿ, ಯದ್ದಾದ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಬ್ರಹ್ಮಾದಿ ಸರ್ವ ಮನಸ್ಸಾಂ ಸ್ತ್ರೀಯೋಪೀಚ ಪ್ರಕೃತಿಯ ಮನಸ್ಸೋಪೀಚ. ಇದೇ ಅರ್ಥನೇ ಬರ ಮಂಗಳಾಚರಣೆ ಮಾಡಿಬಿಟ್ಟಿದ್ದಾರೆ. ಆಗಲೇ ಎಲ್ಲ ಪ್ರಕೃತಿಯ ಮನಸ್ಸು, ಬ್ರಹ್ಮಾದಿಗಳ ಮನಸ್ಸು ಎಲ್ಲವೂ ಯಾರ ಕೈಯಲ್ಲಿದೆ? ಪರಮಾತ್ಮನ ಕೈಯಲ್ಲಿದೆ. ಅದಕ್ಕೆ ಮನೀಷಿ ಅಂತ ಕರೀತಾರೆ. ಮನೀಷಾ ಬುದ್ಧಿ ಈಶಿತೃತ್ವ ಮನೀಷಿ ಸಹ ಪರಿಭೂಹು ಸರ್ವತೋ ವರಹ. ಪರಿಭೂಹು ಅಂತ ಇನ್ನೂ ಹೇಳಿದ್ರು ದೇವರಿಗೆ, ಪರಿತಃ ಭವತೀತಿ ಪರಿಭೂಹು, ಪರಾಭವಗೊಳಿಸೋದು ಅಂತ ಹೇಳ್ತಾರಲ್ಲ ಹಾಗೆ, ಪರಾಭವಗೊಳಿಸೋದು. ಪರಮಾತ್ಮ ಏನು ಮಾಡ್ತಾನೆ? ಸರ್ವತೋ ವರಹ, ಎಲ್ಲರ ಮೇಲಿದ್ದಾನೆ, ಅದಕ್ಕೆ ಪರಾಭವಗೊಳಿಸಿಬಿಟ್ಟಿದೆ. ಪ್ರತಿಯೊಬ್ಬರನ್ನು ಕೂಡ ಪರಾಭವಗೊಳಿಸಿದಂತೆ ಸ್ತೋತ್ರದ ಅರ್ಥ. ಪರಿಭೂಹು ಸರ್ವತೋ ವರಹ ಸದಾ ಅನನ್ಯಾಶ್ರಯತ್ವಾಚ ಸ್ವಯಂಭೂಹು. ನೆಕ್ಸ್ಟ್ ಪರಿಭೂಹು ಒಂದು ಪದ, ಸ್ವಯಂಭೂ ಇನ್ನೊಂದು ಪದ. ಪರಿಭೂಹು ಆಯಿತು, ಉದಾಹರಣೆಗೆ ಎಷ್ಟೋ ಜನ ದೈತ್ಯರು ವರ ತಗೊಂಡು ಹಿರಣ್ಯಗೆಲ್ಲ ಗೆದ್ದಾಕ್ಬಿಟ್ಟ, ವರ ಇತ್ತು ಅವನಿಗೆ ಸ್ವಂತ ಅಲ್ಲ. ದೇವರು ಪರಿಭೂ ಸ್ವಯಂಭೂ, ಸ್ವಂತ ಶಕ್ತಿಯಿಂದ ಪರಿಭೂನೇ ಹೊರತು ವರಾದಿಗಳಿಂದ ಪರಿಭೂ ಅಲ್ಲ. ಸ್ವಯಂಭೂಹು ಪರಿಕೀರ್ತಿತ, ಸ್ವಯಂಭೂ ಅಂತ ಶಬ್ದ ಬಂತಲ್ಲ ವಿಷ್ಣು ಸಹಸ್ರ ಸ್ವಯಂಭೂ ಶಂಭುರಾದಿತ್ಯ. ಆಚಾರ ಅಲ್ಲಿ ಬರೆದಿಲ್ಲ, ಇಲ್ಲಿ ಬರೆದಿಲ್ಲ, ಇಲ್ಲಿ ತಗೋಬೇಕು, ಇಲ್ಲಿಂದ ಶಿಫ್ಟ್ ಮಾಡ್ಕೋಬೇಕು. ಆಚಾರ್ಯ ಬರೆದ ವಿಷ್ಣು ಸಹಸ್ರನಾಮ ಭಾಷ್ಯ, ಎಷ್ಟೋ ಪದಗಳಿದ್ದೇವೆ ಇದೆ, ಇದೆಲ್ಲ ತೊಗೊಂಡ್ಬಿಟ್ರೆ ಅಲ್ಲಿ ಪೂರ್ತಿ ಹೊರಟೋಗುತ್ತೆ. ಪರಿಶುಕ್ರಮಕಾಯ ವರ್ಣಂ ಅಸ್ತಾವಿರಂ ಶುದ್ಧಮ ಪಾಪ ವಿದ್ಧಂ ಕವಿರ್ಮನೀಷಿ ಪರಿಭೂಹು ಸ್ವಯಂಭೂಹು. ಇಂಥ ದೇವರು ಏನು ಮಾಡಿದ್ದಾನೆ ಅಂತ ಕೇಳಿದರೆ, ಸ್ವಯಂಭೂಹು ಪರಿಕೀರ್ತಿತ ಸತ್ಯಂ ಜಗದೇತಾದೃಕ್ ನಿತ್ಯಮೇವ ಪ್ರವಾಹತಃ. ಅಂತ ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಅದೇ ಯಥಾತಥ್ಯತಃ ಅರ್ಥಾನ್ ವ್ಯದಧಾತ್, ಎಲ್ಲ ಅರ್ಥ ಅಂದರೆ ವಸ್ತು, ಎಲ್ಲ ವಸ್ತುಗಳನ್ನು ಕೂಡ ವಸ್ತುಸ್ಥಿತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ ಹೊರತು ಏನು ಮಾಡಿಲ್ಲ, ಭ್ರಮೆ ಕ್ರಿಯೇಟ್ ಮಾಡಿಲ್ಲ, ಇಂದ್ರಜಾಲ ಮಹೇಂದ್ರಜಾಲ ಮಾಡಿಲ್ಲ. ಯಥಾತಥ್ಯ ಈ ಪದ ಅದ್ವೈತದಲ್ಲಿ ಭಾರಿ ವಿರುದ್ಧವಾದ ಪದ ಇದು. ಪರಮಾತ್ಮನ ಸೃಷ್ಟಿ ಏನದು ಮಾಯಾ ಅಂತ ಕರೀತಾರೆ. ಯಥಾತಥ್ಯ ಅಂದರೆ ಮಾಯ ಹೇಗಾಗುತ್ತದೆ? ಈಗ ಉಪನಿಷತ್ ಒಪ್ತಾರೆ, ಉಪನಿಷತ್ ಅರ್ಥ ಬೇರೆ ಬೇರೆತಾರೆ, ಈ ಮಧ್ಯೆ ಪಜಿತಾಯ್ ಬಿಡುತ್ತವೆ. ಯಥಾತಥ್ಯ ಆಚಾರ ಮತ್ತೆ ಮತ್ತೆ ಕೊಟ್ಬಿಡ್ತಾರೆ ವಾಕ್ಯನ ಎಲ್ಲ ಹೆಚ್ಚು ಬಹಳ ಗ್ರಂಥಗಳಲ್ಲಿ ಈಶಾವಾಸ್ಯದ ಕವಿರ್ ಬನ್ನಿ ಯಥಾತಥ್ಯತೋ ಅರ್ಥ ಅಂದರೆ ಯಥಾರ್ಥ ಅನ್ನೋ ಪದ ನೀಡುತ್ತಾರೆ. ಯಥಾತಥ್ಯ ಅಂತರವೇನೋ ಯಥಾರ್ಥ ಅಂತ, ವಸ್ತುಸ್ಥಿತಿ ಫ್ಯಾಕ್ಟ್ ಅಂತ, ಫ್ಯಾಕ್ಚುಯಲ್ ಕ್ರಿಯೇಷನ್ನೇ ಹೊರತು ಇಮ್ಯಾಜಿನರಿ ಕ್ರಿಯೇಷನ್ ಅಲ್ಲ ದೇವರು ಮಾಡೋದು. ಸಸತ್ಯಂ ಸರ್ ಜಗದೇತಾದೃಕ್ ನಿತ್ಯಮೇವ ಪ್ರವಾಹದ, ಪ್ರವಾಹ ಜಗತ್ತೇನಾಗಿದೆ ಇದು ನಿತ್ಯವಾದದ್ದು. ಪ್ರವಾಹತ ಅಂತ ಯಾತಕ್ಕೆ ಹೇಳಿದರು ಅಂದರೆ ಸೃಷ್ಟಿಯಾಗತ್ತೆ ಪ್ರಳಯ ಆಗುತ್ತೆ, ಸೃಷ್ಟಿಯಾಗತ್ತೆ ಪ್ರಳಯ ಆಗುತ್ತೆ, ಪ್ರವಾಹತ ನಿತ್ಯ. ಹಾಗೆ ಇದ್ಬಿಟ್ರೆ ಅಂತ ಕರೀತಾರೆ ನಿತ್ಯ. ಕೂಟಸ್ಥ ನಿತ್ಯ ಬೇರೆ, ಪ್ರವಾಹತ ನಿತ್ಯ ಬೇರೆ. ಗಂಗಾ ಪ್ರವಾಹ ಇದೆ, ಈಗ ಗಂಗಾ ಸ್ನಾನ ಮಾಡ್ದ ಮುಣಿಗೆದ್ದ ಆಮೇಲೆ ನೆಕ್ಸ್ಟ್ ಟೈಮ್ ಆ ಪ್ರವಾಹ ಇಲ್ಲ, ಈಗ ಚೇಂಜ್ ಬೇರೆ ಬಂದ್ಬಿಟ್ಟಿದೆ ಈಗಾಗಲೇ. ಮತ್ತೆ ಮುಣಿದ ಮತ್ತೆ ಮುಣಿದ ಮತ್ತೆ ಬೇರೆ ಬಂತು, ಅದು ಅದೇ ಪ್ರವಾಹ ಆದರೂ ಕೂಡ ನಮಗೇನಂತ ಬಂದಿದೆ ಈಗ ಸೋಯಂ ಗಂಗಾ ಪ್ರವಾಹ ಅಂಥೇಳಿ. ಎಂಥದ್ದು ಆ್ಯಕ್ಚುಲಿ ಸೋಯಂ ಅಲ್ಲ ಅದು, ಅದು ನಿತ್ಯವಾಗಿ ಪ್ರವಾಹದ ಕಂಟಿನ್ಯೂಟಿಯಿಂದಾಗಿ ಬಂದಿದ್ದೆ ಹೊರತು ಆ ನೀರು ಹೊರಟೋಯ್ತು ಈಗಾಗಲೇ. ಅದಕ್ಕೆ ನದಿ ನೀರನ್ನು ಯಾಕೆ ಸ್ನಾನ ಮಾಡಿ ಕುಡಿತಾರಲ್ಲೇ, ಸ್ನಾನ ಮಾಡಿ ನೀರು ಬೇರೆ, ತಗೊಳ್ಳೋ ನೀರು ಬೇರೆ, ಅಭಿಷೇಕ ತಗೋತಿ ಬಂದು ಹೋಗ್ಬಿಟ್ರೆ ಬೇರೆ ಬಂದ್ಬಿಡುತ್ತಾಗ ಮನೆ ಸ್ನಾನ ಮಾಡಿ ತೊಟ್ಟೆ ಸ್ನಾನ ಮಾಡಿದಾಗ ಅದೇ ನೀರನ್ನೇ ಕೂತಿರ್ತಾನೆ. ಅದಕ್ಕೇನಾಗುತ್ತೆ ಮಳೆ ಬರೋದಿಲ್ಲ ಅಲ್ಲಿ ಮಾಡ್ತೇವೆ ಇಲ್ಲಿ ಮಾಡ್ತೀವಿ. ಯಾಕೆ ಕೆಲವರು ಪ್ರಶ್ನೆ ಮಾಡೋದುಂಟು, ಹುಚ್ಚು ಪ್ರಶ್ನೆ ಮಾಡ್ತಾರೆ, ನೀವು ಕಾಲಿಟ್ಟರೆ ನದಿಯಲ್ಲಿ ನೀರು ಕುಡಿತೀರಿ ಇಲ್ಲ ಕುಡಿಯೋದಿಲ್ಲ ಅಂತ ಕೇಳ್ತಾರೆ. ಇವರು ಆ ಕುಡಿಯೋಕೆ ಶುರು ಮಾಡಿಬಿಡ್ತಾರೆ, ಕೇಳ್ಕೊಬಿಟ್ಟು ಏನು ಮಾಡ್ತಾರೆ, ಹೌದಲ್ಲ ಕುಡಿದ್ರೆ ಸರಿ ಹೋಗುತ್ತೆ ಅಂತ ಉತ್ತರ ಅಲ್ಲೇ ಇದೆ. ಏನಾಗುತ್ತದ ಮುಂದೆ ಹೋಗ್ಬಿಡುತ್ತೆ ಈಗ ಇಲ್ಲೇ ಇಲ್ಲ, ಆದ್ದರಿಂದ ಏನಾಯ್ತದ ಶುದ್ಧ ಆಗುತ್ತೆ. ನದಿ ವೇಗೇನ ಶುದ್ಧತೆ ಅಂತ ಒಂದು ಮಾತಿದೆ, ನದಿ ಹರಿತಾ ಹರಿತಾ ಪ್ಯೂರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಏನು ಮಾಡಿ ನಿಂತೇನೆ ಅದಕ್ಕೆ ಏನು ಮಾಡ್ತಾರೆ ಸರ್ಕ್ಯುಲೇಟ್ ಮಾಡಿಸ್ಬಿಟ್ಟು ಅದನ್ನು ಮತ್ತೆ ಪ್ಯೂರ್ ಮಾಡ್ತಾರೆ. ಯಾರು ಮದ್ದು ಸರ್ ಎಲ್ಲ ಕಡೆ ನೋಡಿರ್ತೀರಿ, ಸ್ವಾಮಿ ಪುಷ್ಕ ಎಲ್ಲ ಕಡೆ ಆ ರೀತಿ ಮಾಡಿಬಿಟ್ಟಿದ್ದಾರೆ, ನೀರು ಕೆಡಬಾರದು ಅಂತ ಹೇಳಿ ಆ ರೀತಿ ಮಾಡ್ತಾರೆ. ಯಾರು ಹೇಳಿದರು ಬಾವಿಯಲ್ಲಿ ನೀರು ನಿಂತಿರೋದು ಹರಿತಾ ಇರುತ್ತೆ ಗೊತ್ತಾಯ್ತಾ? ಹೌದು ಹೌದು ಹರಿತಾ ಇದೆ. ನಿಮ್ಗೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಈ ನದಿ ಹರಿತಾ ಇದೆ, ಈಗ ಒಂದು ಪ್ರವಾಹ ಹರಿತಾ ಇದೆ, ನೀವೇನು ಮಾಡ್ತೀರಿ ಈಗ ತಗ್ಗು ತೋಡಿಬಿಟ್ಟು ಸ್ವಲ್ಪ ಡೀಪ್ ಮಾಡ್ತೀರಿ ಹೇಳಿತಾ, ನೀರು ನಿಂತಿದೆ. ಬಟ್ ಏನಾಗ್ತಿದೆ ಅದೀಗ ಆ ತುಂಬಿದ ತಕ್ಷಣ ತೆರೆ ಶುರುವಾಗುತ್ತೆ, ತಗ್ಗಲ್ಲಿ ನೀರು ನಿಂತ್ಕೊಡ್ತು ಮತ್ತೆ ಹರಿತಾ ಇದೆ ಗೊತ್ತಾಯ್ತಾ? ನಮಗೆ ಬಾವಿಯಲ್ಲಿ ಏನು ಕಾಣೋದಿಲ್ಲ ಅಂದರೆ ಈ ಕಡೆ ಬರೋ ಆ ಕಡೆ ಕಾಣೋದಿಲ್ಲ, ಅಷ್ಟು ಮಾತ್ರ ಕಾಣುತ್ತೆ ನಿಮಗೆ. ಅದು ಬಾವಿ ಹರಿದ ಹೋಗಿ ಏನಾಗ್ತಿತ್ತು ನೀರದು, ಬಳ ವಾಸಿ ಹುಳ ಬಂದು ಹೋಗ್ತಾ ಇತ್ತು, ಫ್ರೆಶ್ ಆಗಿರುತ್ತೆ ಅದಕ್ಕೆ ಸರಿಯ ನೀರದು. ಅದಕ್ಕೆ ತೆಗೆದ ತಕ್ಷಣ ಏನು ಗೊತ್ತಾಗುತ್ತೆ, ನೀರು ಬೀಳೋದು ಕಾಣಿಸುತ್ತೆ ಅಲ್ಲಿ. ಕ್ಲೀನ್ ಮಾಡೋಕೆ ಹೋದಾಗ ಏನಾಗುತ್ತೆ, ನೀರು ತಕ್ಷಣ ಸೆಲೆ ಬರುತ್ತೆ. ಸೆಲೆ ಏನದು? ಪ್ರವಾಹ. ಸೆಲೆ ಅಂದರೆ ಪ್ರವಾಹ. ಅದರಿಂದ ಯೋಚನೆ ಆಯಿತು ಅದು ನಿಂತ ನೀರಲ್ಲ, ಅದು ಬಾವಿಂದ ಅದಕ್ಕೆ ಶುದ್ಧಿ ಬಂದಿತ್ತು. ಹಾಂ, ನಿಂತೀರಾಗಿರೆ ಪಜಿಟಿ ಆಗೋದು. ಅದೇ ರೀತಿ ಸ್ನಾನ ಮಾಡಿದ ಮೇಲೆ ಕೂಡ ಹರಿದು ಹೋಯಿತು ಅಂತ ಅರ್ಥ. ಸ್ನಾನ ಮಾಡಿ ಅದೇ ಮೇಲೆ ಕೇಳಿದ್ವಿ ಹರಿದು ಹೋಗುತ್ತೆ, ಅದಕ್ಕೆ ಚಿಕ್ಕ ಬಾವಿಯಲ್ಲಿ ಮಾಡೋದಿಲ್ಲ, ಸ್ಲೋ ಆಗುತ್ತೆ, ಆದ್ರಿಂದ ಇದಾಗುತ್ತೆ. ದೊಡ್ಡ ಸರೋವರದಲ್ಲಿ ಏನಾಗುತ್ತೆ ಅಂದ್ರೆ ಬೇಕಾಷ್ಟು ಔಟ್ಲೆಟ್ ಇರುತ್ತೆ, ಬೇಗ ಬೇಗ ಹೋಗ್ತಾ ಇರುತ್ತೆ, ಅದರಿಂದ ದೋಷ ಇಲ್ಲ. ಹರಿಯೋ ನೀರು ಅಲ್ಲದೆ ಹೋಗ್ಬಿಟ್ಟು ನೀರು ನಿಲ್ಲಿಸ್ಬಿಟ್ರೆ ಮಾಡಕ್ ಬರೋದಿಲ್ಲ. ಎಷ್ಟೇ ದೊಡ್ಡದಾಗಿದ್ರು ಕೂಡ ಏನೋ ಇಂಪ್ಯೂರೇ, ಎಷ್ಟು ದೊಡ್ಡದಿದ್ರು ಕೂಡ ಪ್ಯೂರಿಟಿ ಬರೋದಿಲ್ಲ, ಅದು ಹರಿತಾನೆ ಇಲ್ಲ, ಅದರಿಂದ ಅಲ್ಲೇ ಉಳ್ಕೊಂಡ್ಬಿಡತ್ತೆ. ಅದು ಯಾರು ಹೇಳಿದ್ರು? ಅಲ್ಲ, ಹೆಲೆ ಇರುತ್ತೆ. ಯಾವ್ದು ಯಾವ ಎಲ್ಲಿ ಹೇಳ್ತಾರೆ? ಬಾವಿಗಳಲ್ಲಿ, ಕೆರೆಗಳಲ್ಲಿ, ಕೆರೆ ಕನೆಕ್ಟೆಡ್. ಅದು ಅದು ಕನೆಕ್ಟೆಡ್. ಯಾತಕ್ಕೆ ಅದನ್ನು ಉಪಯೋಗಿಸ್ತಾರೆ ಅಂತ ಕೇಳಿದ್ರೆ, ಅದರಿಂದ ನೀರು ಬಿಡ್ತಾ ಇರ್ತಾರೆ. ಮತ್ತೆ ಆ ಕಡೆ ಫ್ಲೋ ಇದೆ, ಒಂದ್ ಕಡೆ ಹರಿಯೋದ್ರಿಂದ ವಾಸಿ. ಬಟ್ ಅದ್ರ ಸರೋವರದ ಶ್ರೇಷ್ಠ ಅಲ್ಲ ಅದು. ಅದಕ್ಕೆ ತಾರತಮ್ಯ ಹೇಳ್ತಾರೆ. ಅದ್ರ ತಾರತಮ್ಯ ಹೇಳಬೇಕಾದ್ರೆ, ನಮ್ಮ ಈ ನೀರಿಗಿಂತ ಮನೆ ತರೋ ನೀರು ಬೇರೆ, ಬಾವಿ ಅಂತರ ನೀರು ಬೇರೆ, ಬಾವಿಯಲ್ಲೇ ಸೇರ್ಕೊಂಡು ಮಾಡೋದು ಬೇರೆ, ಇಳೋದು ಮಾಡೋದು ಬೇರೆ, ಇಳಿಯೋ ಬಾವಿಯಲ್ಲಿ ಮಾಡೋದು ಬೇರೆ, ಸರೋವರದಲ್ಲಿ ಮಾಡೋದು ಬೇರೆ, ಆಮೇಲೆ ಚಿಕ್ಕ ತೊರೆಗಳಲ್ಲಿ ಮಾಡೋದು ಬೇರೆ, ಉಪನದಿಯಲ್ಲಿ ಮಾಡೋದು ಬೇರೆ, ಮಹಾನದಿಯಲ್ಲಿ ಮಾಡೋದು ಬೇರೆ. ಎಲ್ಲ ತಾರತಮ್ಯ. ನದಿ ದೊಡ್ಡದಾಗ್ತಾ ಹೋದಂತೆ ಏನಾಗುತ್ತೆ? ಪ್ಯೂರಿಟಿ ಜಾಸ್ತಿ ಆಗುತ್ತೆ. ದೊಡ್ಡದಾದಂತೆ ಪ್ಯೂರಿಟಿ ಜಾಸ್ತಿ ಆದ್ರಿಂದ ಮಹಾಪ್ರವಾಹದಲ್ಲಿ ದೋಷ ಕಡಿಮೆ ಆಗ್ಬಿಡುತ್ತೆ. ಹೌದು, ಫ್ಲೋ ಇರುತ್ತೆ. ಅದೇ ಸರೋವರ ಅಂತ ಅದಕ್ಕೆ ಕರೆಯೋದು. ಸರೋವರ ಬೇರೆ, ಟ್ಯಾಂಕ್ ಬೇರೆ. ಟ್ಯಾಂಕಲ್ಲಿ ಫ್ಲೋ ಇರಲ್ಲ, ಗೊತ್ತಾಯ್ತಾ? ಇದರಲ್ಲಿ ಬರುತ್ತೆ. ಟ್ಯಾಂಕ್ನಲ್ಲಿ ಮಳೆಗಾಲದಲ್ಲಿ ಏನ್ ಮಾಡ್ತಾರೆ? ನೀರು ಹೀಗೆ ಬಂದು ಹರ್ಕೊಂಡು ಮೇಲಿಂದ ಬಂದು ಹರ್ಕೊಂಡು ಹೋಗುತ್ತೆ, ಹಿಡಿತಾ ನಿಂತ್ಕೊಂಡ್ಬಿಟ್ಟು ಮುಂದೆ ಹೋಗುತ್ತೆ. ಅವಾಗ ಶ್ರೇಷ್ಠ. ಪೂರ್ತಿ ಸ್ಟಾಗ್ನೆಂಟ್ ಆದಾಗ ಏನಾಗುತ್ತೆ? ಅದು ಕ್ವಾಲಿಟಿ ಹೋಗ್ಬಿಡುತ್ತೆ. ಈ ಕಡೆ ನೀರು ಬಿಡ್ತಾ ಇಲ್ಲ, ಆ ಕಡೆ ಬರ್ತಾ ಇರಲಿಲ್ಲ ಅಂತ ಹೇಳಿದಾಗ ಕೆಟ್ಟ ಹೋಗುತ್ತೆ. ಆದರೆ ಬೇಗ ಮನೆ ನೀರು ಎಷ್ಟು ಬೇಗ ಕೆಡೋದಿಲ್ಲ, ಅದಕ್ಕೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದಾಗೇನೆ ಇಟ್ ಟೇಕ್ಸ್ ಟೈಮ್. ಮತ್ತು ಇನ್ನೊಂದು ಪ್ರೊಸೆಸ್ ಇದೆ. ಸೂರ್ಯನ ಬೆಳಗ್ಗೆ ಜೋರಾಗಿ ಬಿಡುತ್ತೆ, ಬಿಡುತ್ತೆ ಜಾಸ್ತಿ ಇರೋದ್ರಿಂದ ಹೆಚ್ಚು ಕವರ್ ಆಗುತ್ತೆ. ಸೂರ್ಯನ ಬಿಡದ ಬಿಡದಿಂದಾಗಿ ಕೂಡ ಅದರ ಅಲ್ಲಿ ಅದರ ರೇಸಿಂದಾಗಿ ಪ್ಯೂರಿಫೈ ಆಗುತ್ತೆ. ಆದರೆ ಒಳಗಿನ ಸ್ಟೋರ್ಡ್ ವಾಟರ್ ಸೂರ್ಯನ ಡೇಸ್ ಬಿಡೋದಿಲ್ಲ. ಒಳಗಿನ ಟ್ಯಾಂಕ್ ಕ್ಲೋಸ್ ಟ್ಯಾಂಕಲ್ಲಿ ಏನಾಗುತ್ತೆ ಅಂದರೆ ಸೂರ್ಯನ ಡೇಸ್ ಬಿಡೋದಿಲ್ಲ, ಅದರಿಂದ ಏನಾಗುತ್ತೆ ಅದಕ್ಕೆ ಪ್ಯೂರಿಟಿ ಕಡಿಮೆ ಆಗ್ತಾ ಬರೋದು. ಇದೆಲ್ಲ ಅಂದರೆ ಎಷ್ಟು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ ಹಿಂದಿನ ಜನಗಳಿಗೆ, ಅವ್ರು ಹೇಳೋದ್ರಲ್ಲಿ ಎಷ್ಟು ಸಾರತ್ಯ ಇದೆಲ್ಲ ವಿವೇಚನೆ ಇದೆ. ಇವ್ರಿಗೆ ಗೊತ್ತಾಗಿ ಒಳ್ಳೆ ಜನ ಸಾಕ್ತಾರೆ, ಸತ್ತಮೇಲೆ ಗೊತ್ತಾಗೋದು ಇವರಿಗೆ. ಏನೇ ಇವತ್ತು ಆದ್ರೆ ಗೊತ್ತಾದರೂ ಕೂಡ ಡೆತ್ ಆದರೆ ಗೊತ್ತಾಗೋದು, ತಕ್ಷಣ ಗೊತ್ತಾಗೋದಿಲ್ಲ. ಆಮೇಲೆ ಏನು ಮಾಡ್ತಾರೆ? ಒಂದು ಯಾವುದೋ ಒಂದು ಇಲ್ಲಿ ಕೆಲಸಕ್ಕೆ ಬರೋದು ಒಂದು ಕಮಿಷನ್ ಮಾಡಿ ಕೈ ಬಿಟ್ಬಿಡ್ತಾರೆ. ಹಾಗೆ ಹಾಂ, ಬೋರ್ದು ಹಾಗೇನೆ ಕೆಳಗೆ ಹರಿಯೋದಿರ ಮೇಲೆ ಕೆತ್ತಾರೆ ಅಷ್ಟೇ. ಹರಿತಾ ಇರುತ್ತೆ, ಮೇಲೆ ಬರುತ್ತೆ, ಬಿಟ್ಟ ಮತ್ತೆ ಹರಿತಾ ಇರುತ್ತೆ ಹಾಗೆ, ಹರಿತಾ. ಅದಕ್ಕೆ ಅದು ಮೇಲಕ್ಕೆ ಬರೋದು. ಇನ್ನೂ ನೀವು ಬೋರ್ ತೋರಿಸಿರ್ತೀರಿ, 100 ಅಡಿ ನೀರು ಬಂತು ಅಂತ ತಿಳ್ಕೊಂಬಿಡ್ತು ತೆಂಗ್ದಾಗ. ಆಮೇಲೆ 200 ಅಡಿಗಳ ಮೇಲೆ ಬಂದ್ಬಿಡ್ತು, ಫೋರ್ಸಿ ಮೇಲೆ ಬಂದ್ಬಿಡುತ್ತೆ. ನೀರಿಗೆ ಏನು ಶಕ್ತಿ ಇದೆ? ಅಪ್ವರ್ಡ್ ಫೋರ್ಸ್ ಬರುತ್ತೆ, ನೀರು ಮೇಲೆ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ನೀವು ತೋಡಿದಷ್ಟಲ್ಲ, ಅಲ್ಲಿಂದ ಕವರ್ ಮಾಡ್ತಾ ಹೋಗುತ್ತೆ. ಅದು ನೀರು ನೇಚರ್ ಇರುತ್ತೆ. ಅದೊಂದೇ ಅಲ್ಲ, ಎಲ್ಲರಷ್ಟು ವೃಂದಾವನ ಮಾಡ್ಬೇಕಾದ್ರೆ ದೇವಸ್ಥಾನ ಶಾಸ್ತ್ರ ಇರೋದೇ ಹಾಗೆ. ದೇವಸ್ಥಾನ ಯಾವಾಗಲೂ ಕೂಡ ಎಲ್ಲಿರಬೇಕು? ನೀರಿನ ಹತ್ತಿರದಲ್ಲೇ ಇರಬೇಕು. ನೀರಿನ ಸೋರ್ಸ್ ಇಲ್ದ ಹೋದ್ರೆ ದೇವಸ್ಥಾನಕ್ಕೆ ಅರ್ಥನೇ ಇಲ್ಲ. ಯಾಕೆ? ಭವಿಷ್ಯಕ್ಕಾಗಿ ನೀರು ಬೇಕೇ ಬೇಕಲ್ಲ, ಅದಕ್ಕೋಸ್ಕರ. ಶುಕ್ರಂ ತಚ್ಚೋಕ ಈಶಿ ತೃತ್ವಾನ್ ಮನೀಷಿ ಸಹ. ನಮ್ಮಲ್ಲಿ ಬುದ್ಧಿ ಇದೆ, ಕಂಟ್ರೋಲ್ ಇಲ್ಲ. ದೇವರಲ್ಲಿ ಬುದ್ಧಿ ಇದೆ, ಕಂಟ್ರೋಲ್ ಇದೆ. ನಮ್ಮ ಬುದ್ಧಿ ಕಂಟ್ರೋಲ್ ದೇವರ ಹತ್ರ ಇದೆ. ಅದು ದೇವರು ಏನಂತ ಕರೀತಾರೆ? ನಾವು ಮನೀಷಿ ಅಂತ ಕರ್ಕೋಬೇಕಷ್ಟೇ. ನೀನು ಮನುಷ್ಯ ಈ ಥರ ಮನುಷ್ಯಗಳಲ್ಲ ನಾವು. ಹೇಗೆ ಅಂತ ಕೇಳಿದ್ರೆ, ಕೂಲಿಯವನು ಬೀಸಿದ ತಲೆ ಹೊತ್ಕೊಂಡ್ಬಿಟ್ಟಿದ್ದಾನೆ, ಅದ್ಮೇಲೆ ಏನೇ ಸಿಕ್ಕಾಬಿಟ್ಟು ದುಡ್ಡಿದೆ ಅದರಲ್ಲಿ. ಬಟ್ ಅವನು ಶ್ರೀಮಂತ ಅಂತ ಕರೆಯೋದಿಲ್ಲ ಅವನ್ನ, ಗೊತ್ತಾಯ್ತಾ? ಅವನಿಗೆ ಬಿರೋದೆಷ್ಟು, ಕೂಲಿ ಎಷ್ಟು ಅಷ್ಟೇ ಹೊರತು ಅದೆಲ್ಲ ಬರೋದಿಲ್ಲ ಅವರಿಗೆ. ನಮ್ಮ ಬುದ್ಧಿ ಹಾಗೆ, ನಮ್ಮದು ಬುದ್ಧಿ ಇದ್ರೂ ಕೂಡ ನಮ್ಮ ಕೈಲಿಲ್ಲ ಬುದ್ಧಿ. ಅದು ಯಾರ ಕೈಲಿದೆ? ಯಾರ ಕೇಳಿ ದುಡ್ಡು ಹಾಕೊಳ್ಳಕ್ಕೆ ಬರಲ್ಲ ಯಜಮಾನರು ಅಂತ ಹೇಳ್ತಾನೆ. ಎಲ್ಲ ಬುದ್ಧಿ ಯಾರ ಕೈಲಿರೋದು ಈಗ? ಧಿಯೋ ಯೋನಃ ಪ್ರಚೋದಯ. ಅದಕ್ಕೇನೆ ಮನೀಷಿ ಪರಮಾತ್ಮನಾದ್ರಿಂದ ಅವನು ಪ್ರಾರ್ಥನೆ ಮಾಡಿದ್ರು. ಸ್ವಿಚ್ ಹಾಕೋ ಅಂತ ಕೇಳ್ತೀವಲ್ಲ, ಆ ಟೈಪ್ ಸ್ವಿಚ್ ಹತ್ರ ಕೂತ ಸ್ವಿಚ್ ಹಾಕಪ್ಪ ಅಂತ ಕೇಳ, ದೇವರಿಗೆ ಅನುಗ್ರಹ ಮಾಡೋ ಅಂತ ಕೇಳ್ತೇವೆ. ನಮ್ಮ ಕೈಲಿದ್ರೆ ಕೇಳೋ ಪ್ರಸಂಗ ಬರ್ತಿರಲಿಲ್ಲ. ಸ್ವಯಂಭೂಹು ಇನ್ನೊಂದು ಮಾತು ಹೇಳ್ತಾರೆ. ಅನನ್ಯಾಶ್ರಯತ್ವ ಅಂದ್ರೂ ಒಂದೇ, ಸ್ವಾತಂತ್ರ್ಯ ಅಂತಂದ್ರೂ ಒಂದೇ. ಅನಾದ್ಯನಂತ ಕಾಲೇಶು ಈಶಿತೃತ್ವ ಮನೀಷಿ ಸಹ ಪರಿಭೂ ಸರ್ವತೋ ವರಹ. ಸದಾನನ್ಯ ಆಶ್ರಯತ್ವ, ಅನ್ಯಾಶ್ರಯ ಅನನ್ಯಾಶ್ರಯ. ಇನ್ನೊಬ್ಬರನ್ನು ಎಂದೆಂದೂ ಆಶ್ರಯ ಪಡದೆ ಆಶ್ರಯ ಹೊಂದೋದಿಲ್ಲ. ಅದರಿಂದಾಗಿನೇ ಸ್ವಯಂಭೂಹು ಪರಿಕೀರ್ತಿತ. ಸಸತ್ಯಂ ಜಗದೇತ ಅಂದ್ರೆ ನಿತ್ಯಮೇವ ಪ್ರವಾಹತಃ ಅನಾದ್ಯನಂತ ಕಾಲೇಶು ಪ್ರವಾಹಿಕ ಪ್ರಕಾರತಃ ನಿಯಮೇನೈವ ಸಸೃಜೇ. ಅಲ್ಲೇನಿದೆ? ಶಾಶ್ವತೀಭ್ಯ ಸಮಾಭ್ಯ ಧಾತಾ ಯಥಾಪೂರ್ವ ಅಕಲ್ಪಯತ್. ಸೃಷ್ಟಿಕಾಲ ಸೃಷ್ಟಿ ಲಯ ಕಾಲ ಕ್ರಯ. ಆ ಅಕಾಡೆಮಿ ಮುಗಿದೋಯ್ತು, ಕ್ಲೋಸ್ ಕಾಲೇಜು, ಮತ್ತೆ ಶುರುವಾಯಿತು. ಈ ಸ್ಟೀಮ್ ಈ ಬಂದ ಸ್ಟೂಡೆಂಟ್ಸ್ ಎಲ್ಲ ಹೊರಟವರು, ಹೊಸ ಸ್ಟೂಡೆಂಟ್ಸ್ ಬಂದರು. ಪ್ರವಾಹ ಅವರೇ ಬಂದರೆ ಪಜೀತ ಆಗುತ್ತೆ, ಯಾರು ಸೇರಿಸಲ್ಲ. ಮತ್ತೆ ಅವರೇ ರಿಪೀಟ್ ಆಗ್ತಾವ್ರು, ಏನರ್ಥ ಅದಕ್ಕೆ? ಅವರೇ ಇರ್ತಾರೆ. ಸೆಕೆಂಡ್ ಬ್ಯಾಚ್ಗೆ ಹೋದರು, ಸೆಕೆಂಡ್ ಪಿರಿಯಡ್ ಅದು ಪ್ರಾಬ್ಲಮ್ ಇಲ್ಲ, ಥರ್ಡ್ ಇಯರ್ಗೆ ಹೋದ್ರು ನೋ ಪ್ರಾಬ್ಲಮ್. ಅದು ಏನಾಗುವ ಅಲ್ಲೇ ಇರಬಾರ್ದು ಅವರು, ಅದು ಪ್ರವಾಹ. ಆ ಪ್ರವಾಹ ಶುದ್ಧವಾಗ್ತಾ ಹೋಗುತ್ತೆ. ಆ ರೀತಿ ಅನಾದ್ಯನಂತ ಕಾಲೇಶು ಪ್ರವಾಹ ಐಕ ಪ್ರಕಾರತಃ. ಇದು ಚೇಂಜ್ ಆಗೋದೇ ಇಲ್ಲ. ದೇವರ ಟೈಮಿಂಗ್ಸ್ ಹೇಗಿದೆ ಅಂದರೆ, ಸೂರ್ಯೋದಯ ಸೂರ್ಯಾಸ್ತ ಇದೆ, ಹೇಗೆ ಕಂಟ್ರೋಲ್ ಆಗಿದೆ ನೋಡ. ಆ ರೀತಿ ಸೃಷ್ಟಿ ಸ್ಥಿತಿ ಪರಮಾತ್ಮ ಹಾಗೆ ಮಾಡ್ತಾರೆ. ಸೂರ್ಯೋದಯ ಕಾಲಕ್ಕೆ ಸೂರ್ಯೋದಯ, ಅಸ್ತಮನಕ್ಕೆ ಅಸ್ತಕಾಲ ಹೇಗಾಗ್ತಾನೋ, ಸೃಷ್ಟಿಕಾಲ ಸೃಷ್ಟಿ, ಲಯಕಾಲಕ್ಕೆ ಲಯ ಮಾಡ್ತಾನೆ, ಎಂದೂ ಚೇಂಜ್ ಮಾಡೋದಿಲ್ಲ. ಪ್ರವಾಹ ಏಕಪ್ರಕಾರತ, ಏಕಪ್ರಕಾರ ಪ್ರವಾಹ ಇದು. ನಿಯಮೇನೈವ ಸಸೃಜೆ ಭಗವಾನ್ ಪುರುಷೋತ್ತಮ. ಅದಕ್ಕೆ ಯಥಾತಥ್ಯತೋ ಅರ್ಥಾನ್ ವ್ಯದಧಾತ್ ವ್ಯದಧಾತ್ ಅಂತ ಹೇಳಿದ್ರಿಂದ ನಿಯಮೇನೈವ ಸಸೃಜೆ ಅಂತ ಅರ್ಥ. ಭಗವಾನ್ ಪುರುಷೋತ್ತಮ, ದೇವರು ಯಾರು ಅಂದರೆ ಪುರುಷೋತ್ತಮ. ಪ್ರಜ್ಞಾನಾನಂದ ಶೀರ್ಷೋಸೌ ಪ್ರಜ್ಞಾನಾನಂದ ಬಾಹುಕ ಪ್ರಜ್ಞಾನಾನಂದ ದೇಹಶ್ಚ ಪ್ರಜ್ಞಾನಾನಂದ ಪಾದವಾನ್. ಏನು ಹೇಳಿ ದೇವರಿ ದೇಹರೇ ಇಲ್ಲ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ, ಇಂಥ ದೇಹ ಇದೆ ಅಂದರೆ ಆ ದೇಹ ಇಲ್ಲ ಅಂತ ಯಾಕೆ ಅರ್ಥ ಮಾಡ್ತೀರಿ ಅಂತ ಹೇಳೋದಕ್ಕೆ ಮುಂದಿನ ವಾಕ್ಯ ಇದೆ. ಪ್ರಜ್ಞಾನಾನಂದ ಶೀರ್ಷೋಸೌ, ಪರಮಾತ್ಮನ ತಲೆ ಹೇಗಿದೆ? ಜ್ಞಾನಾನಂದಮಯ. ಪರಮಾತ್ಮನ ಬಾಹು ಹೇಗಿದೆ? ಪ್ರಜ್ಞಾನಾನಂದ ಬಾಹುಕಃ. ಪರಮಾತ್ಮನ ದೇಹ ಒಟ್ಟು ಹೇಗಿದೆ? ಪ್ರಜ್ಞಾನಾನಂದ ದೇಹಶ್ಚ. ಅದೇ ರೀತಿ ಪಾದಗಳೇ ಬರೀ ಪಾದಕ್ಕೆ ಬಂದುಬಿಟ್ರು, ಪಾದ ಸಾಮಾನ್ಯ ಕೊಳೆ ಇರಬೇಕು ಅಂತಾನೆ, ನಮ್ಮ ಕಾಲು ತೊಗೊಂಡು ನಾವೇ ನೀರು ಕುಡಿಯೋದಿಲ್ಲ. ಆದರೆ ಪರಮಾತ್ಮನ ಪಾದ ಹೇಗಿದೆ? ಪ್ರಜ್ಞಾನಾನಂದ ಪಾದವನ್, ಮೊದಲು ಶೀರ್ಷ ಆಮೇಲೆ ಪಾದ, ಒಟ್ಟು ಆ ಪಾದ ಮೌಲಿ ಪರ್ಯಂತ ಅಂತ ಅರ್ಥ. ತಲೆ ಮತ್ತು ಪಾದ ಹೇಳಿದ ಮೇಲೆ ಉಳಿದೆಲ್ಲ ಕೂಡ ಅಂಡರ್ಸ್ಟು, ಎಲ್ಲ ಆದಾವಂತೇಚ ಮಧ್ಯೇಚ ಹೇಳಿದ್ರಿಂದ ಪರಮಾತ್ಮನ ಪ್ರತಿಯೊಂದು ಆನಂದಮಯ. ಏವಂ ಭೂತೋ ಮಹಾವಿಷ್ಣು ಯಥಾರ್ಥಂ ಜಗದೀ ದೃಶ್ಯಂ. ಆದ್ದರಿಂದ ಮಂಗಳಾರತಿ ಮಾಡಬೇಕು ಫಸ್ಟ್, ಎಲ್ಲಿ ಮಾಡೋದು? ದೇವರಿಗೆ ಪಾದಕ್ಕೆ ಮಾಡಬೇಕು, ಆಮೇಲೆ ಮಧ್ಯಕ್ಕೆ ಮಾಡಬೇಕು, ಆಮೇಲೆ ತಲೆಗೆ ಮಾಡಬೇಕು. ಪಾದ ಅಂಬೋದು ಲೋಯೆಸ್ಟ್, ಯಾತಕ್ಕೆ ಮಾಡ್ತೀವಿ ಅಂದರೆ ದೇರ್ ನೋ ಡಿಫ್ರೆನ್ಸ್. ಗೊತ್ತಾಯ್ತು, ಪರಮಾತ್ಮನ ಪಾದ ಮಧ್ಯ ಮಧ್ಯ ಯಾವ ವ್ಯತ್ಯಾಸನೂ ಇಲ್ಲ. ಅದರಿಂದಾಗಿನೇ ಅದಕ್ಕೇನಂತ ಹೆಸರು ಪಾದಕ್ಕೆ ಮಾಡ್ತಾ ಮಾಡ್ತಾ ಹೇಳುತ್ತೇವೆ. ಮತ್ತು ನೀರು ನಮಗೆ ಯಾವುದು? ಪಾದ. ಮತ್ತು ಭಾರಿ ದೊಡ್ಡವ್ರ ಹತ್ರ ಯಾವ್ದು ಸಿಗುತ್ತವೆ ಫಸ್ಟು? ಪಾದ ಸಿಗುತ್ತೆ. ಸಣ್ಣವ್ರ ಹತ್ರ ತಲೆ ಸಿಗುತ್ತೆ, ಆ ಸಣ್ಣವ್ರ ಹತ್ರ ತಲೆ ಮೇಲೆ ಕೈ ಇಡ್ತಾರೆ, ದೊಡ್ಡವ್ರಿಗೆ ಪಾದದಲ್ಲಿ ತಲೆ ಇಡ್ತಾರೆ. ಅದಕ್ಕೆ ಅಂದರೆ ಎತ್ತರ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ. ಪ್ರಜ್ಞಾನಾನಂದ ಪಾದವಾನ್ ಏವಂ ಭೂತೋ ಮಹಾ. ಅದು ಬರೀ ಜ್ಞಾನಾನಂದ ಅನ್ನಲಿಲ್ಲ, ಪ್ರಜ್ಞಾನಂದ. ದುರ್ಯೋಧನಾದಿಗಳು ಎಂಥವ್ರ ಸ್ವರೂಪದಲ್ಲಿ ಜ್ಞಾನ ದುಃಖಾದಿ, ಮಿಥ್ಯಾಜ್ಞಾನ ದುಃಖ ಸ್ವರೂಪರು ಅವರು, ಮಿಥ್ಯಾಜ್ಞಾನ ದುಃಖ ಸ್ವರೂಪರು. ಅದಕ್ಕೆ ಪ್ರಜ್ಞಾನಾನಂದ ಪಾದ. ಮತ್ತು ಪ್ರಜ್ಞಾನ ಇನ್ನೊಂದರ ವರಾದಿಗಳಿಂದ ಬಂದಾಗ ಏನಾಯ್ತದು? ಪ್ರಜ್ಞಾನ ಆಗಲಿಲ್ಲ. ವರಾದಿಗಳಿಂದ ಬಂದು ಎಷ್ಟನ್ನಲ್ಲದು ಡ್ರಗ್ಸ್ ತೊಗೊಂಡು ಓಡಿದಾಗ ಅವರು ಅವಾರ್ಡ್ ವಾಪಸ್ ತೊಗೊಂಡ್ಬಿಡ್ತಾರೆ ಪ್ರಯೋಜನ. ಯಾಕೆ ಸ್ವಂತ ಶಕ್ತಿ ಅಲ್ಲ. ಯಾವುದ್ರ ಪ್ರಭಾವ ಅದು? ಡ್ರಗ್ಸ್ ಪ್ರಭಾವ. ಡ್ರಗ್ಸ್ನಿಂದ ತೊಗೊಂಡಾಗ ಇನ್ವ್ಯಾಲಿಡ್ ಹೇಗಾಗುತ್ತೋ, ವರಾದಿಗಳಿಂದ ಬಂದಾಗ ಅದು ಸದ್ಬಲ ಅಲ್ಲ, ಅದು ಆ ವೇಗ ಸದ್ವೇಗ ಅಲ್ಲ, ಅದು ಕೃತಕ, ಅದಕ್ಕೆ ಅದಕ್ಕೆ ಬೆಲೆ ಇಲ್ಲ. ದೇವರದ್ದು ಎಂಥದ್ದು? ಸ್ವಯಂಭೂ. ಆದ್ದರಿಂದ ಸ್ವರೂಪತ ಇರತಕ್ಕಂಥ ಜ್ಞಾನಾನಂದ ಹೊಂದಿದ್ದಾನೆ ಅಂತ ಹೇಳಿದರು. ಏವಂ ಭೂತೋ ಮಹಾವಿಷ್ಣು ಯಥಾರ್ಥಂ ಜಗದೀದೃಶ್ಯಂ ಅನಾದ್ಯ ಅನಂತಕಾಲೀನಂ ಸಸರ್ಜ ಆತ್ಮೇಚ್ಛಯಾ ಪ್ರಭು ಇತಿ ವಾರಾಹೆ. ಏವಂ ಭೂತೋ ಮಹಾವಿಷ್ಣು ಯಥಾರ್ಥಂ ಜಗದೀದೃಶ್ಯಂ. ಇಂಥ ಪರಮಾತ್ಮ ಯಥಾತಥ್ಯತಃ ಯಥಾರ್ಥಂ ಜಗತ್, ಯಥಾರ್ಥವಾದ ಜಗತ್ತು ಸೃಷ್ಟಿ ಮಾಡಿದ್ದಾನೆ ಹೊರತು ಬೇರೆ ರೀತಿ ಜಗತ್ತಲ್ಲ. ಅನಾದ್ಯ ಅನಂತಕಾಲೀನಂ, ಅನಾದಿ ಅನಂತಕಾಲೀನಂ, ಅನಾದಿಯಿಂದ ಮಾಡ್ತಿದ್ದಾನೆ, ಅನಂತ ಕಾಲದವರೆಗೂ ಮಾಡ್ತಾರೆ, ಎಂಡೇ ಇಲ್ಲ ಇದಕ್ಕೆ. ಅದಕ್ಕೆ ಜಗತ್ ಪ್ರವಾಹ ಅಂತ ಕರೀತಾರೆ. ಜಗತ್ ಪ್ರವಾಹ ಎಲ್ಲಿ ಶುರುವಾಯಿತು ನಮಗೆ ಗೊತ್ತಾಗೋದಿಲ್ಲ, ಎಲ್ಲಿ ಮುಗಿಯುತ್ತೆ ಗೊತ್ತಾಗೋದಿಲ್ಲ. ಸಸರ್ಜ ಆತ್ಮೇಚ್ಛಯಾ ಪ್ರಭು, ಇದಕ್ಕೆ ಯಾರು ಹೇಳ್ಕೊಟ್ರು ಮಾಡಪ್ಪ ಅಂತ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ ಆತ್ಮೇಚ್ಛಯ. ಸಂಭವಾಮಿ ಆತ್ಮಮಾಯೆಯ, ಸ್ವೇಚ್ಛೆಯಿಂದ ಸೃಷ್ಟಿ ಮಾಡ್ತಾನೆ ಹೊರತು ಯಾರ ಅಧೀನದಲ್ಲೂ ದೇವರಿಲ್ಲ. ಇತಿ ವಾರಾಹೇ. ಈ ವರಾಹ ಪುರಾಣದ ಮಾತು ಹೇಗಿದೆ ಅಂದರೆ ಬಂತದ ಪೂರ್ತಿ ಅರ್ಥ ಯಾಚಿಸಿ ಕೊಟ್ಟರು. ಆಚಾರ ಒಂದು ಅಕ್ಷರ ಕೂಡ ಬರೋದಿಲ್ಲ ಇದಕ್ಕೆ, ಬರೀ ಕೊಟೇಶನ್ ಅಷ್ಟೇ. ಇತಿ ವಾರ ಏನೇನೂ ಬರೋದಿಲ್ಲ, ಅದಕ್ಕೆ ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ಮತ್ತೆ ಬರೀಬೇಕು ಅಂತ ಬಿಟ್ಟುಬಿಟ್ರು. ಇದು ಆಚಾರ ವೈಶಿಷ್ಟ್ಯ ಇದೆ. ಈ ಮೂಲಕವಾಗಿ ಹಿಂದಿನದೆಲ್ಲ ಹೇಳಿದ ಮೇಲೆ ಇದೆಲ್ಲ ಏನು ಮಾಡಿದ್ರು, ಉಳಿದವರೆಲ್ಲ ಬಿಟ್ಟುಬಿಟ್ಟು ತಲೆ ಅರ್ಟೆ ಶುರು ಮಾಡಿದ್ರು ಎಲ್ಲ ಕೂಡ, ತಲೆ ತೋಚಿದ್ದ ಬರೀತಾ ಹೋಗೋದು, ಹಾಗೆ ಹೇಳಬಾರದು. ಏವಂ ಭೂತೋ ಮಹಾವಿಷ್ಣು ಯಥಾರ್ಥಂ ಜಗದೀದೃಶ್ಯಂ ಅನಾದ್ಯನಂತ ಕಾಲೀನಂ ಪ್ರಸಜ್ಜ ಆತ್ಮೇಚ್ಛಯಾ ಪ್ರಭು ಇತಿ ವಾರಾಹೇ. ಅದಕ್ಕೆ ಅರ್ಥ ಅದೆಲ್ಲ ನಾಳೆ ನೋಡ್ತೀವಿ. ಈಗ ಎಷ್ಟು ವಿಶಾಲವಾಗಿ ಬರೀತಾರೆ, ಪ್ರತಿಯೊಂದನ್ನು ಕೂಡ ಆಯಾ ಪದಕ್ಕೆ ಅನ್ವಯ ಜೋಡಿಸ್ತಾ ಹೋಗ್ತಾರೆ. ಯಾವುದಕ್ಕೆ ಈ ಕೊಟೇಶನ್ ಯಾವ ಭಾಗ ಉಪನಿಷತ್ತಿನ ಯಾವ ಭಾಗಕ್ಕೆ ಅನ್ವಯವಾಗುತ್ತೆ ಎಂಬುದನ್ನು ಬಿಡಿಸಿ ಬಿಡಿಸಿ ತೋರಿಸ್ತಾರೆ. ಆ ತೋರಿಸಿದ ಮೇಲೆ ಆಚಾರ್ಯ ಯಾವುದೇ ಕೊಟೇಶನ್ ಕೊಟ್ಟರು ಕೂಡ ಇದು ಅನ್ವಯ ಮಾಡ್ಕೊಂಡು ಓದಬೇಕಲ್ಲ. ಓ ಇದಕ್ಕೆ ಇದು ಕೊಟ್ಟಿದ್ದಾರೆ, ಇದಕ್ಕೆ ಇದು ಕೊಟ್ಟಿದ್ದಾರೆ ಅಂತ ಓದ್ಕೋಬೇಕಲ್ಲ, ಇಲ್ಲದವರೆ ಟ್ಯಾಲಿ ಆಗೋದಿಲ್ಲ. ಓಂ ಜನ್ಮ